यदितं तव भक्तानाम् अस्माकं गृहरे हरे तदासु कार्यं कार्यज्ञ प्रलयर्क आयितप्रभ। ದಾತ್ರಿ ಹವನ, ದಾತ್ರಿ ಹೋಮ ಮತ್ತೆ ಅಥವಾ ವನಭೋಜನ ಅನೇಕ ಹೆಸರಿನಿಂದ ಈ ಒಂದು ಒಂದು ಆರಾಧನೆಯನ್ನ ಹೇಳ್ತಾರೆ. ಈ ಆರಾಧನೆ ವಿಶೇಷ ಏನಂತ ಸ್ವಲ್ಪ ನೋಡೋಣ. ಇದು ದಾತ್ರಿ ಹವನ ಅಂದ್ರೆ ಇಲ್ಲಿ ಇದು ಯಾವಾಗ ಬರುತ್ತೆ? ಇದು ಶರತ್ಕಾಲ, ಶರತ್ ಋತುವಿನಲ್ಲಿ ಕಾರ್ತಿಕ ಮಾಸದಲ್ಲಿ ಬರುತ್ತೆ. ಕಾರ್ತಿಕ ಮಾಸದಲ್ಲಿನು ಯಾವಾಗ ಅನುಚರಣೆ ಮಾಡ್ತಾರಂದ್ರೆ ಕ್ಲೋಸರ್ ಟು ಒಂದು ಫುಲ್ ಮೂನ್ ಇರುತ್ತಲ್ಲ, ಫುಲ್ ಮೂನ್ ಹತ್ರ ಇರುವಾಗ ಮಾಡ್ತಾರೆ. ಆಕ್ಚುಲಿ ಇದಕ್ಕೆ ಹೇಳೋದೆ ವೈಕುಂಠ ಚತುರ್ದಶಿ ಅಂತ, ನಾಟ್ ಅದರ್ ವೈಕುಂಠ ಚತುರ್ದಶಿ ಇಲ್ಲ, ಇದಕ್ಕೆ ವೈಕುಂಠ ಚತುರ್ದಶಿ ಅಂತೂ ಇವತ್ತು ಹೇಳ್ತಾರೆ. ಬಿಕಾಸ್ ಇಟ್ ಕಮ್ಸ್ ಆಲ್ಮೋಸ್ಟ್ ಲೈಕ್ ಶುಕ್ಲಪಕ್ಷ, ಕಾರ್ತಿಕ ಶುಕ್ಲಪಕ್ಷ ಚತುರ್ದಶಿ ಮೇನ್ ಆಗಿ ಇದನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಆವಾಗೆ ಆ ಒಂದು ಚಂದ್ರನ ಕಲೆ ಆಲ್ಮೋಸ್ಟ್ ಪೂರ್ತಿಯಾಗಿರುತ್ತೆ. ಸೊ ಬೇಸಿಕಲಿ ಚಂದ್ರನ ಕಾಂತಿ ಯಾವಾಗ ಜಾಸ್ತಿ ಇರುತ್ತೋ ಆ ಟೈಮ್ಲಿ ಇದನ್ನ ಮಾಡ್ತಾರೆ. ಸೊ ಇದು ಚಂದ್ರನ ಕಾಂತಿ ಹೇಗಿರುತ್ತೆ ಅಂದ್ರೆ ಒಂದೊಂದಕ್ಕೇನೆ ಒಂದೊಂದು ದಿವಸಕ್ಕೇನೆ ಒಂದೊಂದು ಹೆಸರು ಹೇಳ್ತಾ ಹೋಗ್ತಾರೆ. ಇದ್ರನು ಈ ತರ ಒಂದು ಆರಾಧನೆ ಮಾಡೋವಾಗ ಯೂಶಲಿ ದೇ ವಿಲ್ ಡೂ ಇಟ್ ಕ್ಲೋಸರ್ ಟು ಪೂರ್ಣಿಮಾ ಅಂದ್ರೆ ಹತ್ತನೇ ದಿವಸದ ಕಲೆಗೆ ಬಂದು ಕಾಂತಿ ಅಂತ ಕರೀತಾರೆ. ಸೊ ಫ್ರಮ್ ಹತ್ತನೇ ದಿವಸ ಕಲೆ ಪ್ರಿಫರಬ್ಲಿ ಚಂದ್ರಿಕಾ ಅಂಬೋದು ನೈನ್ತ್ ಬರುತ್ತೆ. ನೈನ್ತ್ ಡೇ ಇಂದ ತಿರುಗಾ ಒಂದು ನೈನ್ತ್ ಆರ್ ಏತ್ ಇಲ್ಲಿ ಏತ್ ಅಷ್ಟಮಿಯಿಂದ ಅಲ್ಲಿ ಅಷ್ಟಮಿ ಜನರಲ್ಲಿ ಮಾಡಲ್ಲ, ಕೆಲವರು ಸಪ್ತಮಿ ಮಾಡಲ್ಲ. ಸೊ ದೇ ಕೀಪ್ ಕಟ್ ಆಫ್ ಲೈಕ್ ಷಷ್ಠಿ ಅಂದ್ರೆ ಕೃಷ್ಣ ಪಕ್ಷ ಷಷ್ಠಿ ತನಕ ಇಟ್ಕೊಳ್ತಾರೆ. ಆವಾಗ ಚಂದ್ರನ ಕಾಂತಿ ತುಂಬಾ ಚೆನ್ನಾಗಿರತ್ತೆ. ಅಂಡ್ ಶರತ್ಕಾಲ ಇಟ್ ಸೆಲ್ಫ್ ಇಸ್ ಲೈಕ್ ಶರತ್ ಋತುನೇ ನೀವು ನೋಡಿದ್ರ ಇಟ್ ಯೂಶಲಿ ಕಮ್ಸ್ ಆಫ್ಟರ್ ವರ್ಷ ಋತು, ಮಳೆ ಆದ್ಮೇಲೆ ಬರೋದು. ಮಳೆ ಆದ್ಮೇಲೆ ಬಂದ ಏನಾಗುತ್ತೆ ಅಂದ್ರೆ ಒನ್ ಥಿಂಗ್ ಇಸ್ ಆ ಒಂದು ಅಟ್ಮಾಸ್ಫಿಯರ್ಲಿ ಇರುವಂತ ಎಲ್ಲ ಪಾರ್ಟಿಕಲ್ಸ್ ಎಲ್ಲವೂ ಸೆಟಲ್ ಡೌನ್ ಆಗತ್ತೆ. ಅದಕ್ಕೆ ಕೆಲವರು ಆ ತಿಂಗಳಲ್ಲಿ ಹುಟ್ಟಿರೋರಿಗೆ ಹೆಸರೇ ಶರತ್ಚಂದ್ರ ಹಾಗೆ ಹೇಳ್ತಾರೆ. ಅಂದ್ರೆ ಕವಿಗಳು ಹೇಳೋದು ಶರತ್ಚಂದ್ರ, ಶರತ್ಕಾಲದ ಚಂದ್ರ ಅಂತಾನೆ ಹೇಳ್ತಾರೆ. ಅಷ್ಟು ಒಂದು ಇಂಪಾಗಿರುತ್ತೆ, ತೀಕ್ಷ್ಣವಾಗಿರುತ್ತೆ, ಕ್ಲಿಯರ್ ಆಗಿ ಕ್ಲಾರಿಟಿಗೆ ಇರುತ್ತೆ. ಅದು ಒಂದು. ಬಟ್ ಇಲ್ಲಿ ಮೇನ್ ಆಗಿ ಏನು ಮಾಡ್ತಾರೆ ಅಂದ್ರೆ ಧಾತ್ರಿ ಅಂತ ಹೇಳುವಾಗ ಭಗವಂತನ ಇಲ್ಲಿ ಯಾರನ್ನ ಉಪಾಸನೆ ಮಾಡ್ತೀವಿ ಅಂದ್ರೆ ಯಾರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಪೂಜೆ ಮಾಡೋದು ಯಾವತ್ತೂ ನಾರಾಯಣ, ಲಕ್ಷ್ಮೀ ಸಹಿತನಾದ ನಾರಾಯಣನ್ನೇ ಪೂಜೆ ಮಾಡೋದು. ಡಿಫರೆಂಟ್ ಅಧಿಷ್ಠಾನಗಳಲ್ಲಿ ನಾವು ನೋಡಿದ್ದೆ, ಉಪಕರಣ ಮುಂತಾದನ್ನ ಇಟ್ಟುಕೊಂಡು ಪೂಜೆ ಮಾಡಬೇಕು ಎಂಬುದನ್ನ ನಾವು ನೋಡಿದ್ದೀವಿ. ಅದನ್ನೇ ಇಲ್ಲಿ ಅನುಸಂಧಾನಕ್ಕೆ ತರ್ತೀವಿ.
ಈ ಕಾರ್ತಿಕ ಮಾಸದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನಾವು ಒಂದೊಂದು ತಿಂಗಳಿಗೇನೋ ಒಂದೊಂದು ಆದಿತ್ಯ ನಿಯಾಮಕ ಅಂತ ನೋಡ್ತೀವಿ. ಈ ಕಾರ್ತಿಕ ಮಾಸಕ್ಕೆ ನಿಯಾಮಕನೇ ವಿಷ್ಣುವೇ ಆ ಒಂದು 12 ಮಕ್ಕಳಲ್ಲಿ ಆ ಒಂದು ಉಪೇಂದ್ರ ಹುಟ್ಟುತ್ತಾನಲ್ಲ, ಅವನೇ ಇಲ್ಲಿ ನಿಯಾಮಕನಾಗಿ ನಿಂತಿದ್ದಾನೆ. ಸೊ ವಿಷ್ಣುವೇ ನಿಯಾಮಕನಾಗಿದ್ದಾನೆ. ಸೊ ದಟ್ ಈಸ್ ಆಲ್ ದ ಮೋರ್ ವಿಶೇಷ ಆಗತ್ತ. ಇಲ್ಲಿ
ಧಾರಕ ರೂಪ, ಭಗವಂತನ ಧಾರಕ ರೂಪ, ಸ್ತ್ರೀರೂಪ, ಅದು ಸ್ತ್ರೀರೂಪ, ಅದು ಲಕ್ಷ್ಮಿಯಲ್ಲಿ ಸನ್ನಿಹಿತಲಾಗಿರತ್ತ ರೂಪ. ಸೊ ಅದಕ್ಕೆ ಧಾತ್ರಿ, ಧಾ ಅಂಬೋ ಧಾತುಗೆ ಬೇಸಿಕಲಿ ಧಾರಕ ಅಂಬೋ ಅರ್ಥ ಉಂಟು. ಬಟ್ ಅಟ್ ದ ಸೇಮ್ ಟೈಮ್ ಹೇಳ್ತಾರ ದಾಂಗ್ ಅಂಬೋ ಇದಕ್ಕೆ ರೂಟ್ಗೆ ಬಂದು ದಾನೆ ಅಂದ್ರೆ ಪೋಷಕ ರೂಪ, ಕೊಡುವುದು ಅಂಬೋ ಅರ್ಥ, ಪುಷ್ಟಿಯನ್ನ ತುಂಬಿಸೋದು ಈ ಅರ್ಥವೂ ಬರುತ್ತೆ. ಬೇಸಿಕಲಿ ಧಾರಕ ಪೋಷಕ ರೂಪ ಅಂಬೋ ಅರ್ಥ ಬರುತ್ತೆ. ಇದನ್ನ ಭಗವಂತರ ಹೇಗ್ ಮಾಡಿದಾನಂದ್ರೆ ಆ ಲಕ್ಷ್ಮಿ ದ್ವಾರ ಮಾಡಿದ್ದಾನೆ. ಲಕ್ಷ್ಮಿಯಲ್ಲಿಯೇ ಆ ಮೂಲ ಪ್ರಕೃತಿಯಲ್ಲಿ ಸನ್ನಿಹಿತನಾಗಿದ್ದು ಆ ಕೆಲಸವನ್ನ ಮಾಡ್ತಾನೆ. ಸೊ ಆ ಲಕ್ಷ್ಮಿಗೆ ಧಾತ್ರಿ ಅಂತ ಸ್ತ್ರೀ ಇದು ಬರುತ್ತೆ. ಧಾತ್ರಿ ಅಂಬೋ ಒಂದು ಲಕ್ಷ್ಮೀ ನಾರಾಯಣರನ್ನ ಇಲ್ಲಿ ವಿಶೇಷವಾಗಿ ನಾವು ಪೂಜೆ ಆರಾಧನೆ ಮಾಡ್ತೀವಿ. ಎಲ್ಲಿ ಒಂದೊಂದಲ್ಲಿನೂ ಒಂದೊಂದು ಅಧಿಷ್ಠಾನ ವಿಭೂತಿ ನೋಡ್ತಾ ಇದ್ದೀವಿ. ಈ ಒಂದು ತಿಂಗಳಲ್ಲಿ ಅವನು ಆ ಒಂದು ಧಾತ್ರಿ ಅಂಬೋ ಆ ಗಿಡದಲ್ಲಿ ಅವನು ಲಕ್ಷ್ಮೀ ಸಹಿತನಾಗಿ ಇರ್ತಾನಂತ. ಸೊ ಆ ಗಿಡ ಬಂದು ಒಂದು ಅಧಿಷ್ಠಾನ, ಅಲ್ಲಿ ಒಂದು ವಿಶೇಷ ಈ ತಿಂಗಳಿಗೆ ಬರುತ್ತೆ. ಈ ತಿಂಗಳಲ್ಲಿ ಅಲ್ಲಿ ಆ ಒಂದು ಪ್ರತೀಕದಲ್ಲಿ ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ತೀವಿ. ಆಮೇಲೆ ಇಲ್ಲಿ ಧಾತ್ರಿ ಹವನ ಅಂತಾರೆ. ಹವನ ಅಂದ್ರೆ ಏನು? ಹವನ ಅಂದ್ರೆ ಹೋಮಿಸುವುದು, ಹೋಮ ಹವನ. ಇದಕ್ಕೆ ನಿಜವಾದ ಅರ್ಥ ನೋಡ್ಬೇಕಂದ್ರೆ ಹೋಮ ಅಂಬೋ ಶಬ್ದ ಹೂ ಅಂಬೋ ಧಾತುವಿನಿಂದ ಬರುತ್ತೆ. ಹೂ ಅಂದ್ರೆ ಕೊಡುವುದು, ಹೂ ದಾನೆ ಅಂತ, ಕೊಡುವುದು ಅಂತ ಅಂದ್ರೆ ಕೊಡುವುದು ಅಂತ ಯಾವ್ದಕ್ಕೆ ಹೇಳ್ತಾರಂದ್ರೆ ಇಲ್ಲಿ ಕಾಂಟೆಕ್ಚುಯಲ್ ಆಗಿ ಕೊಡುವುದು ಅಂತ ಇದಕ್ಕೆ ಯಾಕೆ ಹೇಳ್ತಾರಂದ್ರೆ ಆ ಭಗವಂತ ಕೊಟ್ಟಿರೋದನ್ನ ಭಗವಂತನಿಗೆ ನಾವು ಅರ್ಪಣೆ ಮಾಡಬೇಕು. ಭಗವಂತ ಹೇಗೆ ಕೊಟ್ಟಿದ್ದಾನೆ, ಭಗವಂತ ಇದನ್ನ ಕೊಡುವಾಗ ಹೇಗೆ ಕೊಟ್ಟಿದ್ದಾನೆ ಅಂದ್ರೆ ಫಸ್ಟ್ ನಾವು ನೋಡಿದೀವಿ ಭಗವಂತ ನಮಗೆ ಕಾರುಣ್ಯದಿಂದ ಈ ಸೃಷ್ಟಿಗೆ ನಮ್ಗೆ ತಂದಿದ್ದಾನೆ. ನಾವು ಹೇಗಿದ್ದೀವಿ, ನಾವು ಒಂದು ನಾನು ಅಂತ ಹೇಳುವಾಗ ದಟ್ ನಾನು ಅಂಬೋದು ಇಟ್ ಇಸ್ ಎ ವೆರಿ ವೆರಿ ಟೈನಿ ಅಪ್ರಾಕೃತ ಎಂಟಿಟಿ ಇಂಪ್ರೆಸೆಂಟ್ ಇನ್ ಅ ವೆರಿ ವೆರಿ ಸೂಕ್ಷ್ಮವಾದ ಲಿಂಗ ದೇಹದಲ್ಲಿ ಇರುತ್ತೆ. ಸೊ ಅದಕ್ಕೆ ಏನು ತ್ರಾಣ ಒಂದು ಇಲ್ಲ, ಅದಕ್ಕೆ ಸಾಧನೆ ಆಗ್ಬೇಕು ಅಂತ ಎಲ್ಲವನ್ನೂ ಅವನು ಪ್ರಕೃತಿ ದ್ವಾರ ಸೃಷ್ಟಿ ಮಾಡಿ ಒಂದು ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಮತ್ತು ಈ ಪುಣ್ಯದಿಂದ ಗಳಿಸುವಂತ ಮನುಷ್ಯ ದೇಹ ಅಂತಾರೆ. ಮನುಷ್ಯ ಲೋಕ ಅಂತ ಶಾಸ್ತ್ರದಲ್ಲಿ ಹೇಳುವಾಗ ಮನುಷ್ಯ ಲೋಕ ಅಂದ್ರೆ ಈ ಭೂಮಿ ಅಂತ ಅರ್ಥ ಇಲ್ಲ, ಮನುಷ್ಯ ಭೂಮಿಲಿ ಹುಳ ಉಪ್ಪುಟಗಳು ಆಗತ್ತೆ. ಮನುಷ್ಯ ಜನ್ಮವನ್ನ ಕೊಟ್ಟು ಆ ಮನುಷ್ಯ ಜನ್ಮಕ್ಕೆ ಇರುವಂತ ಆ ಕ್ವಾಲಿಟೀಸ್ ನ ಕೊಟ್ಟು ಆ ಬುದ್ಧಿ ಬುದ್ಧಿ ಯೋಚನೆ ಮಾಡುವಂತ ಶಕ್ತಿ, ನಾನೆಲ್ಲಿಂದ ಬಂದೆ, ಯಾರು ಕಾರಣ, ಈ ತರ ಎಲ್ಲ ಒಂದು ಆಲೋಚನೆ ಮಾಡುವಂತ ಕೆಪಾಸಿಟಿ ಕೊಟ್ಟಿದ್ದಾನೆ. ಅದನ್ನ ಬಳಸೋರು ಅದು ಪುಣ್ಯದಿಂದಲೇ ಪುಣ್ಯದಿಂದ ಸಿಕ್ಕತ್ತಂತ. ಅದು ಆದ ಮೇಲೆ ಈ ಒಂದು ಸೃಷ್ಟಿಗೆ ಅವನು ತಂದ ಮೇಲೆ ಆ ಜೀವ ಏನ್ ಮಾಡ್ಬೇಕು, ಅದು ಬದುಕಬೇಕಂದ್ರೆ ಅದಕ್ಕೆ ಹಸಿವು ಅದು ನೋಡಿದೀವಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ನೋಡಿದೀವಿ. ಹಸುವೆ ಬಾಯಾರಿಕೆ ಬರಬೇಕು ಅಂತ ಅದನ್ನ ಇಟ್ಟು ಆ ಹಸುವೆ ಬಾಯಾರಿಕೆ ಬಂದಾಗೆ ಅದಕ್ಕೆ ಒಂದು ಕೊಡ್ಲಕ್ಕೆ ಭೋಜನ ಕೊಡ್ಲಕ್ಕೆ ಅವನು ಈ ಒಂದು ಗಿಡ ಮೂಲಿಗೆ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನ. ಅಲ್ಲಿ ಗಿಡ ಮೂಲಿಗೆಗಳು ಸೃಷ್ಟಿ ಮಾಡ್ತಾನಂದ್ರೆ ದೇವತೆಗಳನ್ನ ಸೃಷ್ಟಿ ಮಾಡಿ ದೇವತೆಗಳಿಂದ ಅಭಿಮನ್ಯವಾದಂತ ಈ ಒಂದು ಗಿಡಗಳೆಲ್ಲನ್ನ ಸೃಷ್ಟಿ ಮಾಡ್ತಾರೆ. ಇದು ಏಳನೇ ಸೃಷ್ಟಿ ಅಂತ ಹೇಳ್ತಾರೆ, ಸೃಷ್ಟಿ ಪ್ರಕರಣದಲ್ಲಿ ಬರುತ್ತೆ. ಏಳನೇ ಸೃಷ್ಟಿಯಲ್ಲಿ ಆರು ತರದ ಗಿಡಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಬರುತ್ತೆ. ಏನಂದ್ರೆ ವನಸ್ಪತಿಗಳು ಅಂತ ಬರುತ್ತೆ. ವನಸ್ಪತಿಗಳು ಅಂದ್ರೆ ಆ ಒಂದು ಹೂ ಇಲ್ಲಾಂಗೆ ಒಂದು ಹಣ್ಣನ್ನ ಬಿಡುವಂತದಕ್ಕೆ ವನಸ್ಪತಿ ಅಂತ ಹೇಳ್ತಾರೆ. ಬೇಸಿಕಲಿ ಅಶ್ವತ್ಥ ಗಿಡ ಮುಂತಾದ ಬ್ಯಾನಿಯಂತಿ ಮುಂತಾದೆಲ್ಲ ವನಸ್ಪತಿ ಅಂತಾರೆ. ಆಮೇಲೆ ಔಷಧಿಗಳು ಅಂತ ಹೇಳ್ತಾರೆ. ಔಷಧಿಗಳು ಅಂದ್ರೆ ಬೇಸಿಕಲಿ ದ ಸೀರಿಯಲ್ಸ್, ನಾವು ಏನೇನ್ ತಿಂತೀವೋ ಅದು ಏನಾಗುತ್ತೆ, ಆ ಸೂನ್ ಅಸ್ ದೇ ಗಿವ್ ದ ಕ್ರಾಪ್ ಅದಕ್ಕೆ ಔಷಧಿಗಳು ಅಂತಾರೆ. ಆಮೇಲೆ ಲತಾ ಅಂತ, ಲತಾ ಅಂದ್ರೆ ಕ್ರೀಪರ್ಸ್, ಟೇಕ್ಸ್ ಸಪೋರ್ಟ್ ಆಫ್ ಸಮಥಿಂಗ್ ಅಂಡ್ ಗ್ರೋತ್, ಅದಕ್ಕೆ ಲತೆ ಅಂತಾರೆ. ಆಮೇಲೆ ಸ್ವಸ್ಸಾರ ಅಂತ, ಸ್ವಸ್ಸಾರ ಅಂದ್ರೆ ಸ್ವಸ್ಸಾರ ಅಂದ್ರೆ ಹೊರಗಡೆ ನೋಡ್ಲಿಕ್ಕೆ ಇಟ್ ಲುಕ್ಸ್ ವೆರಿ ಸ್ಟ್ರಾಂಗ್, ಇನ್ಸೈಡ್ ಇಟ್ ಈಸ್ ಟೊಳ್ಳು ಇರುತ್ತೆ, ಇಟ್ಸ್ ಹಾಲೋ ಲೈಕ್ ಅ ಬ್ಯಾಂಬು ಅದ್ ಹೇಳ್ತಾರೆ. ಆಮೇಲೆ ವಿರುದ್ಧ ಅಂತ ಹೇಳ್ತಾರೆ, ಅದು ಏನು ಅಂದ್ರೆ ದ ಕ್ರೀಪರ್ಸ್ ದಟ್ ಗ್ರೋ ವಿಥೌಟ್ ವಿರುದಾಹ ಅಂತ ಹೇಳ್ತಾರೆ. ಅದು ಕ್ರೀಪರ್ಸ್ ದಟ್ ಗ್ರೋ ಭೂಮಿಲಿ ಆಗೋದು, ದೇ ಡೋಂಟ್ ಕ್ಲೈಂಬ್ ಅಪ್, ಮೇಲಕ್ಕೆ ಹೋಗೋದಿಲ್ಲ. ಲೈಕ್ ಯು ಸಿ ದ ವಾಟರ್ ಮೆಲನ್ ಮುಂತಾದ ಅದೆಲ್ಲ ಕೆಳಗೇನೆ ಇರುತ್ತೆ, ಪಂಪ್ಕಿನ್ಸ್ ಇದೆಲ್ಲ ಕೆಳಗೇನೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ವಿರುದಾಹ ಅಂತ ಹೇಳ್ತಾರೆ. ಆಮೇಲೆ ಧ್ರೂಮ ಅಂತ ಹೇಳೋದು ಹೂ ಬಿಟ್ಟು ಹಣ್ಣು ಬಿಡೋದು. ಸೊ ಈ ತರ ಆರು ತರದ ಗಿಡಗಳನ್ನ ಸೃಷ್ಟಿ ಮಾಡಿ, ಆ ದೇವತೆಗಳನ್ನ ಸೃಷ್ಟಿ ಮಾಡಿ, ಗಿಡಗಳನ್ನ ಸೃಷ್ಟಿ ಮಾಡಿ, ನೀರನ್ನ ಸೃಷ್ಟಿ ಮಾಡಿ, ನಮ್ಗೆ ಹಸುವೆ ಬಾಯಾರಿಕೆಗೆ ಬೇಕಾದ ಅಗ್ನಿ ಮುಂತಾದ ಎಲ್ಲವನ್ನೂ ಕೊಡ್ತಾನೆ. ಅದಲ್ಲಿ ಅದಲ್ಲಿ ಒಂದು ಆ ಒಂದು ಶಕ್ತಿಯನ್ನ ಔಷಧಿ ಪ್ರಾಪರ್ಟೀಸ್, ಆ ಸೀರಿಯಸ್ ಇಲ್ಲ, ಆ ಔಷಧಿ ಪ್ರಾಪರ್ಟೀಸ್ ಇಟ್ಟು ಇದಕ್ಕೆ ಆ ಚಂದ್ರ ಅವನೇ ಔಷಧಿಗಳ ರಾಜ ಅಂತ ಹೇಳ್ತಾರೆ. ಸೋಮ ಅಂತ ಹೇಳುವಾಗ ಅದನ್ನೇ ಹೇಳ್ತಾರೆ, ಅವನೇ ಸೋಮ ಅಂದ್ರ ಅವನೇ ರಾಜ, ಈ ವನ ಈ ಮೂಲ ಈ ಔಷಧಿಗಳಿಗೆಲ್ಲ ಅವನೇ ರಾಜನಾಗಿದ್ದಾನೆ. ಸೊ ಆದ ಕಾರಣದಿಂದ ಎಸ್ಪೆಷಲಿ ಇದನ್ನ ಮಾಡುವಾಗ ಈ ಒಂದು ವ್ರತವನ್ನ ಈ ಒಂದು ಆರಾಧನೆಯನ್ನ ಮಾಡುವಾಗ ಇದು ಮನೆಯಲ್ಲಿ ಮಾಡಲ್ಲ, ಜನರಲಿ ಮಾಡಲ್ಲ, ನಮ್ಗೆ ಅವಕಾಶ ಇಲ್ಲ, ಫೆಸಿಲಿಟಿ ಇಲ್ಲ ಅಂದ್ರೆ ಮನೇಲಿ ಮಾಡ್ತೀವಿ. ಇದನ್ನ ಮಾಡೋದು ಒಂದು ಒಂದು ದೊಡ್ಡ ಈ ಗಿಡಗಳು ಈ ತರ ಒಂದು ಸಿಕ್ಸ್ ಟೈಪ್ ಆಫ್ ಗಿಡಗಳು ಇಲ್ಲ. ಇದನ್ನು ಬೇಸಿಕಲಿ ಒಂದು ನೆಲ್ಲಿಕಾಯಿ ಗಿಡ, ಮಾವಿನ ಹಣ್ಣು ಗಿಡ, ಕೋಕೋನೆಟ್, ಅಶ್ವತ್ಥ, ತುಳಸಿ ಮುಂತಾದ ಇರೋ ಜಾಗೆಯಲ್ಲಿ ನೀರು ಇರಬೇಕು ಅಂತ, ನೀರಿರೋ ಜಾಗೆಯಲ್ಲಿ ಮಾಡ್ತಾರೆ. ಅದಕ್ಕೆ ಇಲ್ಲಿ ನೆಲ್ಲಿಕಾಯಿ ಒಂದು ಧಾತ್ರಿ ಅಂತ ಹೇಳ್ತಾರಲ್ಲ, ಆ ಒಂದು ಗಿಡದ ಬುಡದಲ್ಲಿ, ಆ ಬುಡದಲ್ಲಿ ದೇವರು ಸನ್ನಿಧಾನ ಇರತ್ತಂತ, ವಿಶೇಷವಾಗಿರತ್ತಂತ. ಅಲ್ಲಿ ಒಂದು ಪೀಠವನ್ನ ನಿರ್ಮಾಣ ಮಾಡಿ ಮೂರು ಸ್ಟೆಪ್ಸ್ ಇಡ್ತಾರೆ, ಯೂಶಲಿ ಸಿಂಬಾಲಿಕ್. ಯಾಕೆಂದ್ರೆ ಈ ಒಂದು ಆರಾಧನೆಗೆ ಹೆಸರು ಹೇಳುವಾಗ ವೈಕುಂಠ ಚತುರ್ದಶಿ ಅಂತ ಹೇಳ್ತೀವಿ. ಅಂದ್ರೆ ಏನಾಗತ್ತೆ ಅಂದ್ರೆ ದೇವರು ಇದೆಲ್ಲ ಸೃಷ್ಟಿ ಮಾಡಿದ್ದ. ಯಾಕೆ ಈ ಒಂದು ಜೀವ ಬದುಕಬೇಕು, ಬದುಕಲಿಕ್ಕೆ ಬೇಕಾದ ಒಂದು ಊಟ ತಿಂಡಿ ಭೋಜನ ಅದನ್ನ ಕೊಡ್ತಾನೆ. ಅದು ಕೊಟ್ಟ ಮೇಲೆ ಅವನಿಗೆ ಶಕ್ತಿ ಬರುತ್ತೆ, ವಾಯುದೇವರಿದ್ದೇ ಇದ್ದಾರೆ. ಶಕ್ತಿ ಬಂದ ಮೇಲೆ ಅವನು ಆ ಕರ್ಮವನ್ನ ಮಾಡ್ತಾನೆ ಅವರ. ಸೊ ಈ ಒಂದು ಗಿಡ ಮೂಲಿಕೆಗಳಲ್ಲಿ ಇರುವಂತ ದೇವತೆಗಳು ನಮ್ಮ ಶರೀರದಲ್ಲಿ ಇದ್ದು ನಮ್ಮ ಕರ್ಮಗಳನ್ನ ಮಾಡಿಸ್ತಾರೆ. ಕರ್ಮಗಳು ಮಾಡುವುದು ಬಂಧನೆಯೂ ಆಗತ್ತೆ, ನಿವೃತ್ತವೂ ಆಗತ್ತೆ, ಬಂಧನೆಯ ಮೋಚಕವೂ ಮಾಡುತ್ತೆ. ಈ ಕರ್ಮದಿಂದಲೇ ಆಗತ್ತೆ, ಕರ್ಮ ಮಾಡಲೇಬೇಕು. ಜ್ಞಾನ ಇರೋನು ಕರ್ಮ ಮಾಡಲೇಬೇಕು, ಈ ವ್ರತವನ್ನ ಆಚರಣೆ ಮಾಡಲೇಬೇಕು. ಕರ್ಮ ಮಾಡುವಾಗ ಏನಾಗತ್ತೆ, ಯಾವುದೇ ನೀವು ಕರ್ಮ ಮಾಡಿದ್ರು ಲೋಪ ದೋಷಗಳು ಆಗೇ ಆಗತ್ತೆ. ಆ ಲೋಪ ದೋಷಗಳು ಏನು ಮಾಡೋದು, ಅಯ್ಯೋ ಮಾಡಿದ ಮೇಲೆ ತಪ್ಪಾಯಿತು ಏನೋ. ಯೂಶಲಿ ಈ ವ್ರತ ಬರೋದೇ ನೋಡಿ, ಈ ಒಂದು ಆರಾಧನೆ ಬರೋದೇ ಚಾತುರ್ಮಾಸಿ ಆದ ಮೇಲೆ ಬರುತ್ತೆ. ಅಂದ್ರೆ ಯೂಶಲಿ ಈ ಒಂದು ಉತ್ತರಾಯಣ ದಕ್ಷಿಣಾಯನ ಅಂತ ತಕೊಂಡ್ರೆ, ಈ ದಕ್ಷಿಣಾಯನದಲ್ಲಿ ಏನ್ ಹೇಳ್ತಾರೆ, ಉತ್ತರಾಯಣ ಇದು ಸೃಷ್ಟಿಯ ಒಂದು ಮುಖವನ್ನ ಹೇಳುವಂತ ಶತ್ರಶ್ನ ಉಪನಿಷತ್ನಲ್ಲಿ ಬರುತ್ತೆ. ಉತ್ತರಾಯಣ ಮಾರ್ಗ ಅಂದ್ರೆ ನಮಗೆ ಕರ್ಮಗಳು ಅಂದ್ರೆ ಉತ್ತರಾಯಣ ಮಾರ್ಗ ಅಂದ್ರೆ ಅದೇ ವಾಟ್ ಎವರ್ ಯು ಡೂ ಟೇಸ್ಟ್ ಯು ಟುವರ್ಡ್ಸ್ ಮೋಕ್ಷ ಹಾಗಲ್ಲ, ಅರ್ಥ ಇಲ್ಲ. ಉತ್ತರಾಯಣ ಕಾಲದಲ್ಲಿ ಆ ಒಂದು ನಿವೃತ್ತ ಕರ್ಮ, ನಿವೃತ್ತ ಕರ್ಮ ಅಂದ್ರೆ ದ ಕರ್ಮ ದಟ್ ಈಸ್ ಡನ್ ವಿತ್ ದ ಅವೇರ್ನೆಸ್ ಆಫ್ ಗಾಡ್. ಎಲ್ಲಾ ಕರ್ಮಗಳು ಮಾಡಿದ್ರೆ ಅದರಿಂದ ನಮ್ಗೆ ಬಂಧನೆ ಆಗೋದಿಲ್ಲ. ಸೊ ಅದು ಮಾಡ್ಲಕ್ಕೆ ಒಂದು ಅವಕಾಶ, ಸ್ಕೋಪ್, ಆಪರ್ಚುನಿಟೀಸ್ ಆರ್ ಮೋರ್ ಡ್ಯೂರಿಂಗ್ ಉತ್ತರಾಯಣ. ದಕ್ಷಿಣಾಯನ ಕಾಲದಲ್ಲಿ ಅಷ್ಟಿರೋದಿಲ್ಲ. ಅದಕ್ಕೆ ಸಿಂಬಾಲಿಕಲಿ ದೇಸೆ ಅದು ಹಗಲು ಇರುಳು ಅಂತ. ಅಂದ್ರೆ ದೇವತೆಗಳಿಗೆ ಒಂದು ವರ್ಷ ಒಂದು ದಿವಸ ಅಂತ ಇಟ್ಟುಕೊಂಡ್ರೆ ಉತ್ತರಾಯಣ ಈಸ್ ಲೈಕ್ ಎ ಡೇ ಟೈಮ್, ದಕ್ಷಿಣಾಯನ ಈಸ್ ಲೈಕ್ ಎ ನೈಟ್ ಟೈಮ್ ಅಂತ ಹೇಳ್ತಾರೆ. ನೈಟ್ ಅಂದ್ರೆ ಅವ್ರು ಮಲ್ಕೊಳ್ಳೋ ಟೈಮ್ ಅಂತಿಲ್ಲ. ಅಲ್ಲಿ ಮಾಡುವಂತ ಕರ್ಮ ಇಟ್ ಡಸಂಟ್ ಅಷ್ಟು ಒಂದು ಸ್ಕೋಪ್ ಇಸ್ ನಾಟ್ ದೇರ್ ಎಂಬ ಅರ್ಥದಲ್ಲಿ ಅದನ್ನ ಹೇಳ್ತಾರೆ. ಸೊ ಆದ ಕಾರಣದಿಂದ ದೇವರು ಏನು ಮಾಡಿದ್ದಾನೆ, ಕೆಲವು ವ್ರತಗಳು ಕೆಲವು, ಬಿಕಾಸ್ ದೇವರು ತಂದ ಪರ್ಪಸೆ ಇದು. ಯಾವ ಕಾಲದಲ್ಲಿನೂ ನಾವು ಕರ್ಮ ಮಾಡ್ಲಿಕ್ಕೆ ಅದು ನಿವೃತ್ತ ಕರ್ಮ ಆಗುವಂತ ರೀತಿಯಲ್ಲಿ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಆ ಅವಕಾಶಗಳನ್ನ ಆ ಒಂದು ಶಾಸ್ತ್ರದಲ್ಲಿನೂ ಕೇಳಿ ಇಟ್ಟಿದ್ದಾನೆ. ಸೊ ಅದಕ್ಕೆ ಹೇಳ್ತಾರೆ ಚಾತುರ್ಮಾಸದಲ್ಲಿ ಇದೆಲ್ಲ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಅದು ತಿಂದ್ರೆ ಏನಾಗತ್ತೆ ನಿಮ್ಗೆ, ಎಲ್ಲ ಚಂದಾಗೆ ಇರ್ತೀವಲ್ಲ ಅಂದ್ರೆ ಇಲ್ಲ. ಅದರಿಂದ ಆ ಒಂದು ನಿವೃತ್ತ ಕರ್ಮ ಮಾಡುವ ಸ್ಕೋಪ್ ಇಸ್ ವಾಸ್ಟ್ಲಿ ಡಿಮಿನಿಶ್, ಅದಕ್ಕೆ ಹೇಳ್ತಾರೆ. ಸೊ ಆದ ಕಾರಣ ಈವನ್ ವಿತ್ ದಟ್ ನಾವು ಮಾಡಿದ್ರು ನಮ್ಗೆ ಗೊತ್ತು ಲೋಪದೋಷಗಳು ಆಗೇ ಆಗತ್ತೆ, ಏನೋ ಒಂದು ಸೆವರಲ್ ರೀಸನ್ಸ್ ಆಗತ್ತೆ. ಅದಕ್ಕೆ ಕಾರುಣ್ಯಮಯನಾದಂತ ಭಗವಂತ ಏನು ಮಾಡಿದ ಅಂದ್ರೆ, ಇಮಿಡಿಯೇಟ್ಲಿ ಆಫ್ಟರ್ ದಟ್ ವ್ರತ ಆದ ಮೇಲೆ ಈ ಒಂದು ಧಾತ್ರಿ ಹವನ ವನಭೋಜನ ಅಂತ ಒಂದನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಬೇಸಿಕಲಿ ಏನ್ ಮಾಡ್ತೀವಿ, ಏನು ಲೋಪ ದೋಷಗಳು ಆಯ್ತು ಅದಕ್ಕೆ ಒಂದು ಕ್ಷಮಾಯಾತನೆ. ಮೇ ಬಿ ಯು ಥಿಂಕ್ ಯು ಡಿಡ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಇರ್ಬೋದು. ಹಿಂದಿನ ಜನ್ಮ ಹುಳ ಯಾವ ಜನ್ಮದಲ್ಲಿ ಈ ಇದು ಅಂತಿಲ್ಲ, ಯಾವುದೇ ಕರ್ಮಗಳಿಂದ ನಮ್ಗೆ ಏನೇನು ದೋಷಗಳು ಏನೇನು ಆಗಿದೆಯೋ ಅದಕ್ಕೆಲ್ಲ ಇದೊಂದು ಪ್ರಾಯಶ್ಚಿತ್ತ ದ್ವಾರವೂ ಈ ಒಂದು ಧಾತ್ರಿ ಹವನ ಎಂಬುದನ್ನು ಮಾಡ್ತೀವಿ. ಇದರಲ್ಲಿ ಏನು ಮೇನ್ ಪರ್ಪಸ್ ಇದು, ಸೊ ಒಂದು ಏನ್ ಹೇಳ್ತಾರಂದ್ರೆ ಇದು ಮಾಡುವ ಮೂಲಕವಾಗಿ ಲೋಪ ದೋಷಗಳು ಏನಾರು ಬಂದಿದೆ, ಯಾವ್ದು ಮೂಲಕವಾಗಿ ಬರುತ್ತೆ ದೋಷಗಳೆಲ್ಲ, ನಾವು ಊಟ ಮಾಡುವ ಆ ಊಟದಿಂದ ಬರುತ್ತೆ. ಆ ಊಟ ಎಂಬುದು ಎರಡು ವಿಧದಿಂದ ಹೇಳ್ತಾರೆ. ಒಂದು ಆ ಒಂದು ಕೆಲವು ಕಾಲತಃ ದುಷ್ಟ ಅಂತ ಹೇಳ್ತಾರೆ. ಕೆಲವು ಕಾಲದಲ್ಲಿ ಕೆಲವು ಪದಾರ್ಥಗಳನ್ನ ತಿನ್ನಬಾರದು ಅಂತಿದೆ, ಕೆಲವು ಪದಾರ್ಥಗಳು ಬಂದು ಯಾವತ್ತೂ ತಿನ್ನಬಾರದು ಅಂತ ಶಾಸ್ತ್ರ. ಇದರಲ್ಲಿ ಹೋಗೋರು ಯಾವತ್ತೂ ತಿನ್ನಲ್ಲ ಕೆಲವು ಪದಾರ್ಥಗಳು. ಕೆಲವು ಪದಾರ್ಥಗಳು ಬೈ ಮಿಕ್ಸಿಂಗ್ ಯು ಶುಡ್ ನಾಟ್. ಸೊ ಕಾಲತಃ ದುಷ್ಟ, ಆಮೇಲೆ ಸಂಪರ್ಕತಃ ದುಷ್ಟ ಅಂತ ಸರ್ವತಃ ದುಷ್ಟ ಹೀಗೆಲ್ಲ ಹೇಳ್ತಾರೆ. ಅದೆಲ್ಲ ಇದ್ರೆ ಅದು ಮನಸ್ಸಿನ ಪರಿಣಾಮ ಆಗತ್ತೆ. ಇಟ್ ಇಸ್ ನಾಟ್ ಕಂಡ್ಯೂಸಿವ್. ಕಂಡ್ಯೂಸಿವ್ ಅಂದ್ರೆ ಅದನ್ನ ತಿಂದೂ ಒಳ್ಳೆ ಶಾಸ್ತ್ರ ಓದೋರು ಇದಾರಲ್ಲ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಪೀಪಲ್, ಇಟ್ ಈಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಯು. ಯು ವಿಲ್ ನಾಟ್ ಅಚೀವ್ ಯುವರ್ ಬೆಸ್ಟ್, ಯು ವಿಲ್ ಸ್ಟಿಲ್, ಇಫ್ ಯುವರ್ ನಿಮ್ಗೆ ಆ ಯೋಗ್ಯತೆ ಇದ್ರೆ ಯು ವಿಲ್ ಬಿ ಡೂಯಿಂಗ್ ಮಚ್ ಸ್ಟಿಲ್ ವಿತ್ ಈರುಳ್ಳಿ ಆನಿಯನ್ ತಿಂದ್ಬಿಟ್ಟು ಯು ವಿಲ್ ಬಿ ಡೂಯಿಂಗ್ ಮಚ್ ಬೆಟರ್ ದನ್ ಅದರ್ಸ್, ಬಟ್ ವಿತಿನ್ ಯು ಯು ವಾಂಟ್ ಅಟೈನ್ ದ ಮ್ಯಾಕ್ಸಿಮಮ್, ಹಾಗೆ ಅದನ್ನ ಇಟ್ಕೋಬೇಕು. ಸೊ ಈ ಲೋಪ ದೋಷಗಳು ಏನೇನೆಲ್ಲ ಇರುತ್ತೋ ಅದೆಲ್ಲ ಈ ಹೋಮ ಮಾಡುವುದ ಮೂಲಕವಾಗಿ ಹೋಗುತ್ತಂತೆ. ಅಂದ್ರೆ ನಾವು ಏನ್ ಮಾಡೋದು, ಯಾವತ್ತೂ ಆ ಕ್ವಶನ್ ಉಳಿಯುತ್ತೆ. ಕೆಲವರಿಗೆ ಮಾಡ್ಲಿಕ್ಕೆ ಅವಕಾಶಗಳು ಇರಬಹುದು, ಕೆಲವರಿಗೆ ಅವಕಾಶ ಇಲ್ಲ. ಅವಾಗ ಏನ್ ಮಾಡೋದು ಅಂದ್ರೆ, ಈ ಒಂದು ನಮಗೆ ನಮ್ಮ ಪೂರ್ವ ಜನ್ಮ ಇದ್ರಿಂದ ವಿ ಮೇ ನಾಟ್ ಹ್ಯಾವ್ ದ ಅವಕಾಶ ನಾವು, ಬಟ್ ವಿ ಹ್ಯಾವ್ ಆಲ್ವೇಸ್ ಒನ್ ಥಿಂಗ್, ಈ ಕಾರ್ತಿಕ ಮಾಸದಲ್ಲಿ ಯೂಶಲಿ ದೀಪೋತ್ಸವಗಳಾಗತ್ತೆ, ದೀಪಗಳನ್ನು ಇಡ್ತೀವಿ, ಸಾಲು ಸಾಲಾಗ ದೀಪಗಳನ್ನು ಇಡ್ತೀವಿ. ಯಾಕೆಂದ್ರೆ ಅಸ್ ಎ ಸೆಡ್ ಡೇ ಟೈಮ್ ನೈಟ್ ಟೈಮ್ ಅಂತ ಬರುತ್ತೆ, ಕೃಷ್ಣಾಷ್ಟಮಿ ಬಂದಾಗ ಮಿಡ್ ನೈಟ್ ಅಂತ ಭಾವನೆ, ಮಿಡ್ ನೈಟ್ ಆದ ಮೇಲೆ ಇಟ್ ಇಸ್ ಜಸ್ಟ್ ಬಿಫೋರ್ ಡೇ ಬ್ರೇಕ್, ಆ ಟೈಮ್ಲಿ ಆ ತುಂಬಾ ಕತ್ತಲು ಇರುತ್ತೆ, ಆ ಸಂಧಿಕಾಲ ಇರುತ್ತೆ, ಸೊ ಲಾಟ್ ಆಫ್ ಪರ್ಟಬನ್ಸ್ ಇರುತ್ತೆ ಇನ್ ಅವರ್ ಸಾಧನೆ. ಸೊ ಆ ದೀಪದ ಮೂಲಕವಾಗ ದೀಪ ಜ್ಞಾನ ಜ್ಯೋತಿಯನ್ನ ಇಟ್ಟು ಅಲ್ಲಿ ದೇವರನ್ನ ಪ್ರಾರ್ಥನೆ, ನಿಮ್ಮನೆಯಲ್ಲಿ ಇದು ಯೂಶಲಿ ಮಾಡೋದು ಧಾತ್ರಿಯಲ್ಲಿ ಇಂದಿರಾ ದಾಮೋದರನ ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೊಂಡು ಈ ಪೂಜೆಯನ್ನ ನಾವು ಮಾಡಬೇಕು. ಆ ಧಾತ್ರಿ ಇಲ್ಲ ನಿಮ್ಮ ಹತ್ರ, ಜಸ್ಟ್ ಥಿಂಕ್ ಅಬೌಟ್ ಅವನನ್ನ, ಅವನ ಹೆಸರೇ ಇದೆ ಧಾತ್ರಿ, ಧಾತ್ರಿ ಹವನ ಅಂತ ಹೇಳುವಾಗ ಧಾತ್ರಿ ಅಂದ್ರೆ ಇವಾಗ ಹೇಳಿದಂತೆ ಧಾತ್ರಿ ಅಂದ್ರೆ ಅವನ ಧಾರಕ ಪೋಷಕ ರೂಪ, ಈ ಧಾರಕನಾಗ ನಮ್ಮನ್ನ ಹೊತ್ತಿದ್ದಾನೆ, ಒಳಗೆ ಹೊರಗೆ ಹೊತ್ತಿದ್ದಾನೆ. ಇದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿನೂ ಬರುತ್ತಲ್ಲ ಈ ಹೆಸರು ಧಾತೃ ಉತ್ತಮ ಅಂತ. ಅಂದ್ರೆ ಧಾತೃ ಯಾರು ಅಂದ್ರೆ ಇನ್ನ ಲೋವರ್ ಸೆನ್ಸ್ ನೋಡಿದ್ರೆ ಎಲ್ಲಾ ದೇವತೆಗಳು ಇದ್ದಾರೆ, ನಮ್ಮ ಲಿಂಗ ದೇಹದಿಂದ ಸ್ವರೂಪ ದೇಹದಿಂದ ವಾಯುದೇವರು ತಗೊಂಡ್ರೆ ಎಲ್ಲಾ ದೇವತೆಗಳನ್ನ ನಮ್ಮನ್ನ ಹೊತ್ತಿದ್ದಾರೆ, ಅವರಲ್ಲಿ ಉತ್ತಮ ಅಂತ ಹೇಳಿ ದಾತೃ ಉತ್ತಮ ಅಂತ, ದಾತೃ ಉತ್ತಮ ಅಂತ ವಿಷ್ಣು ಸಹಸ್ರನಾಮದಲ್ಲೇ ಇದು ಬರುತ್ತೆ. ಅಲ್ಲಿ ಬರುವಾಗ ಇವನೇ ಎಲ್ಲರಲ್ಲಿನೂ ಉತ್ತಮನಾಗ ಧಾರಕ ಪೋಷಕ, ಆಮೇಲೆ ದಾನೆ ಅಂತ, ದಾನೆ ಅಂದ್ರೆ ಕೊಡ್ತಾನೆ ಈ ಗಿಡಗಳ ಮೂಲಕವಾಗ, ಈ ಗಿಡದಲ್ಲಿ ಈ ದೇವತೆಗಳ ಮೂಲಕವಾಗ ಎಲ್ಲವನ್ನೂ ಕೊಡ್ತಾನೆ. ನಾವು ಊಟ ಮಾಡ್ಲಕ್ಕೆ, ತಿನ್ಲಕ್ಕೆ, ಕುಡಿಲಕ್ಕೆ ಎಲ್ಲ ಭೋಜನಗಳೆಲ್ಲ ಇವನೇ ಕೊಡ್ತಾನೆ. ಚಂದ್ರನಲ್ಲಿ ಇದ್ದು ಆ ಪುಷ್ಟಿಯನ್ನ ಕೊಡ್ತಾನೆ. ಚಂದ್ರ ಯಾವಾಗಲೂ ಆ ಪುಷ್ಟಿ, ಒಂದು ಔಷಧಿ ಅಂದ್ರೆ ಆ ಒಂದು ತಾಪವನ್ನ ತೆಗೆಯೋದು, ನಮ್ಮ ರೋಗ ರುಜಿನಗಳ ತೆಗೆಯೋದು. ಚಂದ್ರನಿಗೆ ಆ ಪ್ರಾಪರ್ಟಿ ಪ್ಲಸ್ ಆ ತಿಥಿಗಳನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಚಂದ್ರನನ್ನ ಇಟ್ಟುಕೊಂಡು ನಾವು ಕಾರ್ಯಗಳೆಲ್ಲ ಮಾಡ್ತೀವಿ, ಚಂದ್ರನನ್ನೇ ಮುಖ್ಯವಾಗಿ ಇಟ್ಟುಕೊಳ್ತೀವಿ. ಓನ್ಲಿ ಥಿಂಗ್ ವಿ ಡೋಂಟ್ ಡೂ ಇಸ್ ಒಂದು ಡೇ ಟೈಮ್ ಕ್ಯಾಲ್ಕುಲೇಷನ್ಗೆ ವಿ ಮೇ ನಾಟ್ ಟೇಕ್ ಇಟ್, ಬಟ್ ಅದರ್ ಟೈಮ್ಸ್ ನಾವು ಚಂದ್ರನನ್ನೇ ಇಟ್ಟುಕೊಂಡು ನಾವು ಮಾಡ್ತೀವಿ. ಸೊ ಚಂದ್ರ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಆಲ್ಸೋ ಇನ್ನೊಂದು ಏನಾಗುತ್ತೆ, ಈ ಭೋಜನ ಸಂಧಿಯಲ್ಲಿ ನಾವು ನೋಡಿದಾಗ ಈ ಭೋಜನ ಅಂಬೋದು ಎಲ್ಲರಿಗೆ ಇರುತ್ತೆ. ಸೊ ಈ ಚಂದ್ರ ಈಸ್ ಆಲ್ಸೋ ಇವನು ಪಿತೃಗಣ ದೇವತೆಯಾಗಿಯೇ ಇವನಿದ್ದಾನೆ. ಸೊ ಆದ ಕಾರಣದಿಂದ ಕೆಲವರು ಏನ್ ಮಾಡ್ತಾರೆ, ಈ ಒಂದು ನಾಟ್ ಓನ್ಲಿ ಊಟ ಲೋಪ ದೋಷದಿಂದ ಬಂದ ದೋಷಗಳು ಮಾತ್ರ ಇಲ್ಲ, ನಮ್ಮ ಪಿತೃಗಳಿಗೆ ನಾವು ತೃಪ್ತಿ ಸರಿಯಾಗಿ ಮಾಡಿಲ್ಲ, ಯಾವುದೋ ಕಾರಣದಿಂದ ಯಾವುದೋ ಆಗಿದ್ರೆ ಆ ಸಂತಾನ ಪ್ರಾಪ್ತಿ ಇಲ್ಲಂಗೆ ಹೋಗುತ್ತ, ಆ ಏನಾದ್ರು ಒಂದು ತೊಂದರೆಗಳು. ಅಂದ್ರೆ ಪಿತೃ ಆರಾಧನೆ ಎಂಬುದು ಎರಡು ಮುಖ, ಒಂದು ನಮಗೆ ಬಂದ ಆನ್ಸೆಸ್ಟರ್ಸ್ ಅವರಿಗೆ ಆಗುವಂತದ್ದು ಒಂದಿದೆ, ಇನ್ನೊಂದು ನಮಗೆ ಹುಟ್ಟುವಂತ ಮಕ್ಕಳು ಮೊಮ್ಮಕ್ಕಳು ಇದು ಆಗುತ್ತೆ, ಬ್ಯಾಕ್ ಐ ಮೀನ್ ಪ್ಯಾಸ್ಟ್ ದ ಪ್ರೀವಿಯಸ್ ಜನರೇಷನ್ ಅಂಡ್ ನಮ್ಮ ಮೊಮ್ಮಕ್ಕಳು ಮಕ್ಕಳು ಇವ್ರಿಗೇನಾಗತ್ತೆ. ಸೊ ಇದು ಆಗುತ್ತೆ, ಅದಕ್ಕೆ ಚಂದ್ರ ಅಧಿಪತಿ ಆಗಿದ್ದಾನೆ. ಸೊ ಆ ಬೆಳೆ ತಿಂಗಳು ಇರುವಾಗ ಅದನ್ನ ಚಂದ್ರನನ್ನು ಆ ಒಂದು ಚಂದ್ರನ ಬೆಳಕಲ್ಲಿ ಮಾಡ್ತೀವಿ, ವನದಲ್ಲಿ ಮಾಡ್ತೀವಿ. ಎಲ್ಲ ಗಿಡ ಬಳ್ಳಿಗಳು ಎಲ್ಲವೂ ಇರುತ್ತೆ, ವನದಲ್ಲಿ ಇರುವಂತ ಆ ದೇವತೆಗಳಲ್ಲಿ ಇವನೇ ಸನ್ನಿಹಿತನಾಗಿ ಆ ವನದಲ್ಲಿ ಇದ್ದಾನೆ ಮಾಡ್ತೀವಿ. ಸೊ ಇಲ್ಲಿ ಮಾಡುವಾಗ ಇನ್ನು ಕೆಲವು ಅಂಶಗಳು ಇರುತ್ತೆ, ಈ ಕೆಲವು ಅಂಶ ಎಂದು ಹೇಗೆ ಮಾಡಬೇಕು ಅಂತ ಹೇಳುವಾಗ, ಇದು ಒಂದು ಹೋಮ. ಯಾವಾಗಲೂ ದೇವರು ಅನ್ನವನ್ನ ಸೃಷ್ಟಿ ಮಾಡಿದ್ದಾನೆ ನಮಗೆ ಅಂತ ಹೇಳಿದೆ, ಅನ್ನವನ್ನ ನಮಗೆ ಮಾತ್ರ ಸೃಷ್ಟಿ ಮಾಡಿಲ್ಲ ದೇವರು. ದೇವರು ಸೃಷ್ಟಿ ಮಾಡಿದ್ದಾಗೆ ಸಪ್ತ ಅನ್ನ ಅಂತ ಹೇಳ್ತಾರೆ, ಏಳು ವಿಧದ ಅನ್ನಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಬರುತ್ತೆ. ಒಂದು ಅನ್ನ ಏನು ಅಂದ್ರೆ ಸಾಧಾರಣ ಅಂತ ಹೇಳ್ತಾರೆ, ಸಾಧಾರಣ ಅಂದ್ರೆ ಸಾಧಾರಣ ಇಲ್ಲ, ಯಾರ್ಯಾರಿಗೆ ನಾವು ಸೌತ್ ಇಂಡಿಯನ್ ಸ್ಟೇಕ್ ಒಂದು ಪರ್ಟಿಕ್ಯುಲರ್, ನಾರ್ತ್ ಇಂಡಿಯನ್ ಸ್ಟೇಕ್, ಅಮೆರಿಕನ್ ಸ್ಟೇಕ್, ಆಸ್ಟ್ರೇಲಿಯಾ, ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಕಾಮನ್ ಬೇಸಿಕ್ ಸ್ಟೇಪಲ್ ಫುಡ್ ಇರುತ್ತೆ ಒಂದೊಂದು. ಸೊ ಅದಕ್ಕೆ ಸಾಧಾರಣ ಅಂತ ಹೇಳ್ಬಿಡ್ತಾರೆ. ಅದು ಆದ ಮೇಲೆ ಎರಡು ಅನ್ನಗಳನ್ನ ದೇವತೆಗಳಿಗೆ ಅಂತ ಮೀಸಲಿಟ್ಟಿದ್ದಾನೆ. ಅದು ಏನು ಅಂದ್ರೆ ಹೇಳ್ತಾರೆ ಹೂತ ಪ್ರಹೂತ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದೊಂದು ಪದಾರ್ಥದಲ್ಲಿನೂ ನಾವು ಏನೇ ಊಟ ಮಾಡುವಂತ ಏನೇ ತಗೊಂಡ್ರೆ ಅನ್ನ ಅಂತ ಹೇಳ್ತೀವಿ ನೋಡಿ, ಅನ್ನದಲ್ಲಿ ಎಲ್ಲಾ ದೇವತೆಗಳಿಗೂ ಇದ್ದಾರೆ. ಸೊ ಅವರ ಪಾಲನ್ನ ಅವ್ರಿಗೆ ಕೊಡೋದು. ಅಂದ್ರೆ ಇಲ್ಲಿ ಏನಾಯ್ತು, ಹೋಮ ಮಾಡುವಾಗ ನಾವು ದೇವತೆಗಳಿಗೆ ಕೊಡ್ತೀವಿ ಅಂಬೋ ಭಾವನೆ ಇರಬಾರ್ದು. ಯಾಕೆ ಅಂದ್ರೆ ಆ ಅನ್ನ ಇದೆಲ್ಲ ಅದು ನಮ್ಮದೇ ಅಲ್ಲ, ಅದನ್ನ ಈ ಒಂದು ಬೆಳೆಸಿದವರು, ಅದನ್ನ ಪೋಷಣೆ ಮಾಡಿದವರು ಎಲ್ಲ ಈ ದೇವತೆಗಳೇ ಮಾಡಿದ್ದಾರೆ. ಎಲ್ಲವರು ದೇವತೆಗಳೇ. ದೇವತೆಗಳು ಅವ್ರ ಪಾಲನ್ನ ಅವ್ರು ಯಾವ ತಕೊಂಡಾಯ್ತು, ಅವ್ರು ತಕೊಂಡ್ ಬಿಡ್ತಾರೆ ಅವರು. ಬಟ್ ಆ ಒಂದು ಕೃತಜ್ಞತೆ, ದೇವತೆಗಳು ಇದನ್ನ ನಮಗೆ ಕೊಟ್ಟಿದ್ದಾರ ಅಂಬೋ ಒಂದು ಒಂದು ಫೀಲಿಂಗ್, ಅದಕ್ಕೆ ನಾವು ದೇವತೆಗಳೇ ಒಂದು ಏನು ಒಂದು ಹೋಮ ಮಾಡಿ ಎಷ್ಟು ಹಾಕ್ತೀವಿ ಕದಂಬ, ಇದಕ್ಕೆ ಹೋಮದಲ್ಲಿ ಹಾಕುವಂತ ಹವಿಸ್ಸುಗಳಿಗೆ ಕದಂಬ ಮತ್ತು ತುಪ್ಪ ಅಂತ ಹೇಳ್ತಾರೆ. ಕದಂಬ ಅಂದ್ರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್, ಯೂಶಲಿ ಏನ್ ಮಾಡ್ತಾರಂದ್ರೆ ಅದು ಅದು ಇಟ್ ಇಟ್ಸ್ ವೇರಿಂಗ್. ಬಟ್ ಇಲ್ಲಿ ಕೆಲವರು ಅಪೂಪ ಹಾಕ್ತಾರೆ, ಕೆಲವರು ಅಪೂಪ ಬೆಲ್ಲ ಹಾಕ್ತಾರೆ. ಅಪೂಪ ಬೆಲ್ಲ ಮತ್ತು ತೊವ್ವೆ ಆರ್ ಸಮಥಿಂಗ್ ಲೈಕ್ ದಟ್, ಒಂದು ಏನಿ ದಾಲ್ ಬೇಸ್ಡ್ ಇದನ್ನ ಹಾಕಿ ಇದೆಲ್ಲ ಸೇರಿಸಿ ಒಂದು ಮಾಡ್ತಾರೆ ಹಾಕಲಕ್ಕೆ. ಇನ್ನೊಂದು ಸೆಪರೇಟ್ ಆಗಿ ಒಂದು ತುಪ್ಪ ಇಟ್ಕೊಂಡಿರ್ತಾರೆ, ಎರಡು ಇಟ್ಕೊಂಡಿರ್ತಾರೆ. ಸೊ ಇದನ್ನ ಹೋಮದಲ್ಲಿ ಹಾಕ್ತಾರೆ. ಯಾಕೆ ಅಂದ್ರೆ ಇದು ಹೋಮ ಮಾಡುವಾಗ ಫಸ್ಟ್ ಇದು ಏನು ಇದು ನೀವು ಇಫ್ ಯು ಸೀ ದಟ್ ಕಾರ್ತಿಕ ಮಾಸದಲ್ಲಿ ಶರತ್ ಕಾಲದಲ್ಲಿ ಮಾಡ್ತೀವಿ ಅಂತ. ಇದು ನಾವು ವಿಭೂತಿ ಸಂಧಿಯಲ್ಲಿ ನೋಡಿದ್ದೀವಿ ಇದನ್ನ. ಆ ಒಂದೊಂದು ಸೀಸನ್ ವಸಂತ ಅಂತ ಹೇಳೋದು ಅದು ಭಗವಂತನ ಹೆಸರು. ವಸಂತ ಕಾಲದಲ್ಲಿ ಅವನು ಏನು ಸೃಷ್ಟಿ ಮಾಡಿದ್ದಾಗ ಫಸ್ಟ್ ವಸಂತ ಕಾಲದಲ್ಲಿ ಏನು ಮಾಡಿದ್ದಾನೆ, ಎಲ್ಲರಲ್ಲಿನೂ ಇದ್ದು ಫಸ್ಟ್ ಎಲ್ಲವನ್ನೂ ಬೆಳೆಸಿದಾನೆ. ಏನು ಆಗತ್ತೆ ವಸಂತ ಕಾಲದಲ್ಲಿ ಎವ್ರಿಥಿಂಗ್ ಕಮ್ಸ್ ಅಪ್. ಅದನ್ನ ತಿನ್ಲಕ್ಕೆ ಆಕಳು ತಿನ್ನತ್ತ, ಆಕಳು ತಿಂದು ಹಾಲನ್ನ ಕೊಡತ್ತ. ಅದಕ್ಕೆ ಹೇಳ್ತಾರ ಹಾಲು ಅಂಬೋದು ಸಪ್ತಾನ್ನದಲ್ಲಿ ಹಾಲು ಅಂಬೋದು ಒಂದು ವಿಶೇಷವಾಗಿ ಪಶುಗಳಿಗೆ ಕೊಟ್ಟಿದ್ದಾನೆ. ಪಶು ಅಂದ್ರೆ ಇಲ್ಲಿ ಪಶು ಅಂದ್ರೆ ನಾಟ್ ಜಸ್ಟ್ ದ ಅನಿಮಲ್ಸ್, ಪಶು ಅಂದ್ರೆ ನಾವು ಪಶುಗಳೇ. ಸೊ ಎರಡು ಕಾಲು ನಾಲ್ಕು ಕಾಲು ಇರೋರು ಎಲ್ಲರನ್ನೂ ಪಶು ಅಂತ ಕರೀತಾರೆ. ಈ ಪಶುಗಳಿಗೆ ಇದು ಅನ್ನ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ದಲ್ಲಿ ಹೇಳ್ತಾರೆ ಅನ್ನ ಅಂತ ಅವನು ಕೊಟ್ಟಾಗ ಅದು ಯಾಕೆ ಕೊಟ್ಟಿದ ಅಂದ್ರೆ ಈ ಒಂದೊಂದು ಆಕಳು ಚಿಕ್ಕ ಅದು ಮರಿ ಹಾಕೋವಾಗ ಹಸು ಒಂದು ಮರಿ ಹಾಕೋವಾಗ ಅದು ಏನ್ ಮಾಡತ್ತೆ, ಅದು ಹುಲ್ಲು ತಿಂದು ಬದುಕುವಂತ ಪ್ರಾಣಿ ಇದ್ರೂ ಹುಟ್ಟಿದ ಮೇಲೆ ಆ ಒಂದು ಕಾಫ್ ಏನ್ ಮಾಡತ್ತೆ ಹಾಲನ್ನೇ ತಕ್ಕೊಳತ್ತಂತ. ಹುಲ್ಲು ತಿನ್ನುವಂತ ಅದು ಹಾಲನ್ನೇ ತಕ್ಕೊಳತ್ತೆ. ಅನ್ನ ತಿನ್ನುವಂತ ಮನುಷ್ಯರು ಫಸ್ಟ್ ತಕ್ಕೊಳ್ಳೋದು ಹಾಲನ್ನೇ ತಕ್ಕೊಳ್ತೀವಿ ಅಂತ. ಸೊ ಹಾಲು ಅಂಬುದು ತುಂಬಾ ವಿಶೇಷ ಅಂತ ಹೇಳ್ತಾರ. ವಿಷದ ಅಂತಾನೆ ನಾವು ನೋಡಿದೀವಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ವಿಷದ ತಿಳಿಯಾದ ಜ್ಞಾನವನ್ನ ಕೊಡೋದು ಅಂತ. ಆಕಳಿಂದ ಬರುವಂತ ತುಪ್ಪ ಇದೆಲ್ಲ ಆ ತುಪ್ಪ ತೀಕ್ಷ್ಣತೆಯನ್ನ ಕೊಡತ್ತಂತ. ಅದಕ್ಕೆ ತುಪ್ಪಕ್ಕೆ ತುಂಬಾ ಪ್ರಾಧಾನ್ಯ, ಅಲ್ಲಿ ಲಕ್ಷ್ಮೀ ಸ್ವರೂಪ ಇದೆ ಅಂತಿದೆ ಬಟ್ ಸ್ಟಿಲ್ ತುಪ್ಪಕ್ಕೆ ತುಂಬಾ ಪ್ರಾಧಾನ್ಯ ಕೊಡ್ತಾರಂತೆ. ಆ ತುಪ್ಪ ಅಂಬುದು ಆಕಳಿಂದ ಬಂದ ತುಪ್ಪ ತುಂಬಾ ಶ್ರೇಷ್ಠ ಅಂತ. ಅದಕ್ಕೆ ಅನ್ನಪ್ರಾಶನ ಏನಾದ್ರು ಮಕ್ಕಳಿಗೆ ಇವತ್ತು ಮಾಡ್ಬೇಕಂದ್ರು ಫಸ್ಟ್ ಆ ತುಪ್ಪದಿಂದ ಹಾಕ್ತಾರೆ. ನಾವು ಶುದ್ಧಿ ಮಾಡ್ಬೇಕು ಒಂದು ಯಾರಿಗೇನೋ ಭೋಜನ ಕಾಲದಲ್ಲಿ ತುಪ್ಪನೇ ಹಾಕ್ತೀವಿ, ಯಾಕೆಂದ್ರೆ ಅದು ತುಂಬಾ ಶ್ರೇಷ್ಠ. ಭಗವಂತ ಸೃಷ್ಟಿ ಮಾಡಿದ ಸಪ್ತಾನದಲ್ಲಿ ಪಶುಗಳಿಗೆ ಮಾಡಿದ ಹಾಲಿಂದ ಬಂದ ಆ ತುಪ್ಪ ಅಂತ ಅದಕ್ಕೆ ವಿಶೇಷ. ಸೊ ಈ ತುಪ್ಪ ಇದೆಲ್ಲ ಬರೋದು ವಸಂತ ಋತುವಿಲಿ ಬರುತ್ತೆ. ಸೊ ಆ ಬೇಸಿಕಲಿ ವಸಂತ ಋತುವಿಲಿ ಆ ಬೇಸಿಕ್ ಸಾಮಾನ್ ಇದೆಲ್ಲ ಬರುತ್ತೆ. ಆಮೇಲೆ ಗ್ರೀಷ್ಮ ಋತುವಿಲಿ ಏನಾಗತ್ತೆ ಅಂತ, ಗ್ರೀಷ್ಮದಲ್ಲಿ ಆ ಒಂದು ಗ್ರೀಷ್ಮ ಋತುವಿಲಿ ಭಗವಂತ ಗ್ರೀಷ್ಮ ಅಂಬೋ ಹೆಸರನ್ನ ಇದ್ದು ಆ ನೀರೆಲ್ಲ ಕುಡಿದು ಬಿಡ್ತೆ, ಹೀರಿ ಬಿಡ್ತಾನಂತ. ಬಿಸಿಲು ಕಾಲ ನೀರೆಲ್ಲ ಹೀರಿ ಬಿಡ್ತಾನಂತೆ. ಸೊ ಏನಾಗತ್ತಂದ್ರೆ ಈ ವನದಲ್ಲಿ ಇರುವಂತ ಈ ಗಿಡಗಳೆಲ್ಲ ಇರತ್ತಲ್ಲ, ದೇ ಮೇಕ್ ಅ ವೆರಿ ಗುಡ್ ಫೈರ್ ವುಡ್ ಆಗತ್ತಂತೆ. ಅದು ಹೋಮಕ್ಕೆ ಬಳಸುವಂತ ಒಂದು ತುಪ್ಪ ಆಯ್ತು, ಇವಾಗ ಕಟ್ಟಿಗೆ ಆಯ್ತು. ಕಟ್ಟಿಗೆ ಆದ ಮೇಲೆ ಏನಾಗುತ್ತೆ, ವರ್ಷ ಋತುವಲ್ಲಿ ನೀರು ಸಮೃದ್ಧಿಯಾಗ ನೀರು ಪುಷ್ಪ ಫಲ ಎಲ್ಲ ಸಿಕ್ಕತ್ತೆ. ಆಮೇಲೆ ಶರತ್ ಋತು ಬಂದಾಗ ಏನ್ ಮಾಡ್ತೀವಿ, ದಟ್ ಈಸ್ ದ ಆಫರಿಂಗ್ ಇಟ್ ಬ್ಯಾಕ್, ದಟ್ ಈಸ್ ದ ಟೈಮ್ ಆಫ್ ಆಫರಿಂಗ್, ದೇವರಿಗೆ ಅದನ್ನ ಅರ್ಪಣೆ ಮಾಡೋದು. ದೇವರು ಕೊಟ್ಟಿದ್ದು ದೇವರಿಗೆ ಕೊಡೋದು, ದೇವತೆಗಳು ದ್ವಾರ ಕೊಡೋದು. ಇದು ದೇವತೆಗಳ ದ್ವಾರ ಹ್ಯಾಕ್ ಕೊಡೋದು ಅಂತ ಬಂದಾಗ ಅಲ್ಲಿ ನಾವು ನೋಡಿದ್ವಿ ಸಪ್ತಾಹ ಬಂದಾಗ ಒಂದು ಸಾಧಾರಣ ಆಯ್ತು, ಎರಡು ದೇವತೆಗಳಿಗೆ ಅಂತ ಆಯ್ತು. ಏನು ದೇವತೆಗಳಿಗೆ ಅಂತ ಬಂದಾಗ ಹೂತ ಪ್ರಹೂತ ಅಂತ. ಹೂತ ಅಂದ್ರೆ ಅಗ್ನಿಯಲ್ಲಿ ಕೊಡೋ, ಎರಡು ಮುಖದಿಂದ ದೇವತೆಗಳಿಗೂ ನಾವು ಕೊಡ್ತೀವಿ. ಏನು ಅಂದ್ರೆ ಒಂದು ಅಗ್ನಿಮುಖ ಅಂದ್ರೆ ಅಗ್ನಿಯಲ್ಲಿ ಆ ಒಂದು ಹವಿಸ್ಸನ್ನ ಹಾಕೋದು ಅಗ್ನಿಮುಖ. ಇನ್ನೊಂದು ಬಂದು ಪ್ರಹೂತ ಅಂತ. ಇದಕ್ಕೆ ಏನ್ ಹೇಳ್ತಾರ, ಇದಕ್ಕೆ ನಾವು ವಾಟ್ ವಿ ಕಾಲ್ ಬಲಿ ಅಂತ. ಬಲಿ ಅಂದ್ರೆ ಪೂಜೆ ಅಂತ. ಅಂದ್ರೆ ಡಿಫ್ರೆಂಟ್ ವೇಸ್, ಲೈಕ್ ಪುಷ್ಪಗಳ ಹಾಕಿ ಪುಷ್ಪಗಳ ದೇವರಿಗೆ ಹಾಕೋದು, ಹಣ್ಣುಗಳನ್ನ ಇಡೋದು, ಏನೇನೋ ರಂಗೋಲಿ ಬಿಡಿಸೋದು. ಸೊ ಡಿಫ್ರೆಂಟ್ ವೇಸ್ ಆಫ್ ವರ್ಷಿಪ್, ಡಿಫ್ರೆಂಟ್ ಅದರ್ ದನ್ ಅಗ್ನಿಮುಖ ಮಾಡೋದಕ್ಕೆ ಪ್ರಹೂತ ಅಂತ ಹೇಳ್ತಾರೆ. ಈ ಎರಡು ಮುಖದಿಂದ ದೇವತೆಗಳನ್ನ ನಾವು ಆರಾಧನೆ ಮಾಡ್ತೀವಿ. ಹೂತ ಅಂಬೋ ಶಬ್ದಕ್ಕೆ ನಾವು ನೋಡಿದೀವಿ, ಅದು ದಾನ ಅಂತ, ಕೊಡೋದು ಅಂತ. ಅಂದ್ರೆ ಕೊಡೋದು ಅಂತ ಬಂದಾಗ ಏನಾಗತ್ತಂದ್ರೆ, ಕೊಡೋದು ಅಂಬೋದಕ್ಕೆ ನಮ್ದಲ್ಲ ಇದ್ರನು ವಿಪುಟ್ ಹೋಮ ಎಲ್ಲ ಮಾಡೋವಾಗ ಅದಕ್ಕೇನ್ ಅರ್ಥ ಹೇಳ್ತಾರಂದ್ರೆ, ಸ್ವಸ್ವ ತ್ಯಾಗ ಪೂರ್ವಕಂ ಪರಸ್ವತ್ವ ಆಪಾದನ. ಅಂದ್ರೆ ಸ್ವಸ್ವ ತ್ಯಾಗ ಪೂರ್ವಕಂ ಅಂದ್ರೆ ನಮ್ಮಲ್ಲಿ ಇರುವಂತ ಒಂದು ವಸ್ತು, ದೇವರು ನಮ್ಗೆ ಕೊಟ್ಟ ಅನ್ನ, ಅದನ್ನ ಕೊಟ್ಟು ಬಿಡೋದು. ಕೊಟ್ಟು ಬಿಡೋದು ಅಂದ್ರೆ ಯು ಡೋಂಟ್ ಕ್ಲೈಮ್ ಓನರ್ಶಿಪ್ ಓವರ್ ದಟ್ ವಿಚ್ ಯು ಗಿವ್. ಯಾರೋ ನಮ್ಗೆ ಮನೆಗೆ ಬರ್ತಾರೆ, ಅವ್ರಿಗೆ ಊಟ ತಿಂಡಿ ಹಾಕ್ತೀವೋ, ಏನೋ ಒಂದು ದಾನ ಕೊಡ್ತೀವಿ, ಇಲ್ಲ ಸೀರೆ ಕೊಡ್ತೀವಿ, ಏನೋ ಕೊಡ್ತೀವಿ ನಾವು. ದಾನ ಅಂತ ಕೊಡೋವಾಗ ದೇರ್ ಶುಡ್ ನಾಟ್ ಬಿ ಎನಿ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಇದ್ರೆ ಅದು ದಾನ ಆಗೋದಿಲ್ಲ, ಅದು ರಾಜಸಿಕ ದಾನ ಆಗ್ಬಿಡುತ್ತೆ, ಆ ತಾಮಸಿಕ ದಾನನೂ ಆಗ್ಬೋದು. ಎನಿ ದಾನ ಆಗಲಿ, ಪೂಜೆ ಆಗಲಿ, ತಪಸ್ಸಾಗಲಿ, ಜಪ ಆಗಲಿ, ಆ ಕೃಷ್ಣ ಹೇಳಿದಂತೆ ಮೂರು ರೀತಿಯಾಗಿದೆ, ಸಾತ್ವಿಕ ರಾಜಸಿಕ ತಾಮಸಿಕ ಇರುತ್ತೆ. ಈ ಸಾತ್ವಿಕ ದಾನ ಆಗಬೇಕಂದ್ರೆ ದೇರ್ ಶುಡ್ ನಾಟ್ ಬಿ ಎನಿ ಎಕ್ಸ್ಪೆಕ್ಟೇಷನ್. ಅಂದ್ರೆ ಏನಾಯ್ತು, ಈ ತರ ಹೋಮಗಳು ಮಾಡೋವಾಗ ಯು ಶುಡ್ ರೆಸಿಸ್ಟ್ ದ ಟೆಂಪ್ಟೇಷನ್ ಟು ಆಸ್ಕ್, ದೇವ್ರೇ ನಾನು ಹೋಮ ಮಾಡ್ತಾ ಇದ್ದೀನಿ, ನನ್ಗೆ ಎಲ್ಲ ಒಳ್ಳೆ ಸಿಕ್ಕಲಿ, ಇದಾಗಲಿ, ಕೆಲಸ ಆಗಲಿ, ಅದು ಈ ತರ ಇಟ್ಕೋಬಾರ್ದು. ಯಾಕೆಂದ್ರೆ ದೇವರ ದೇವತೆಗಳ ಪಾಲನ್ನ ದೇವತೆಗಳಿಗೆ ಕೊಡ್ತಾ ಇದೀವಿ. ಸಿಂಬಾಲಿಕಲಿ ಯು ಆರ್ ಗಿವಿಂಗ್, ಇಟ್ ಈಸ್ ನಾಟ್ ಯುವರ್ಸ್, ಸೊ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಆಸ್ಕ್. ಬಟ್ ದೇವತೆಗಳು ಕೊಡ್ತಾರೆ, ದೇವತೆಗಳು ಜಸ್ಟ್ ದೇ ಆಲ್ರೆಡಿ ಟುಕ್ ಇಟ್. ಸೊ ಅವ್ರುಗಳು ಏನ್ ಮಾಡ್ತಾರೆ, ನಾವು ಭಗವಂತನಲ್ಲಿ ಮನಸ್ಸಿಟ್ಟು ಮಾಡಿದಾಗ ದೇವತೆಗಳು ನಮಗೆ ನಾವು ಮಾಡಿದ ಲೋಪ ದೋಷಗಳು ಎಲ್ಲವನ್ನು ಅವರು ತೆಗೆದು ಬಿಡ್ತಾರೆ. ಲೋಪ ನಾವು ಅದನ್ನ ಕೇಳ್ಕೋಬಹುದು, ಲೋಪ ದೋಷಗಳು ಕ್ಷಮೆ ಮಾಡು ಸ್ವಾಮಿ ಅಂತ ಕೇಳೋದು, ದಟ್ ಈಸ್ ವೆರಿ ನ್ಯಾಚುರಲ್. ಅದಕ್ಕೆ ಇದು ಮಾಡೋದು ಒನ್ ಆಫ್ ದ ರೀಸನ್ಸ್ ಮಾಡೋದು ಇದೆ. ಸೊ ದೋಷಗಳೆಲ್ಲ ತೆಗೆದು ಬಿಡ್ತಾರೆ, ನನಗೆ ಗೊತ್ತಿಲ್ಲ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ರೂಪವಾಗಿ ಅದು ಮಾಡಬಹುದು. ಮಾಡಿದಾಗ ಅದನ್ನ ತೆಗೆದು ನಮಗೆ ವೈಕುಂಠ ಚತುರ್ದಶಿ ಅಂತ, ಸೊ ವೈಕುಂಠದ ಮಾರ್ಗವನ್ನ ಅವರು ತೆಗಿತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ. ಸೊ ಇಲ್ಲಿ ಹೂತ ಪ್ರಹೂತ ಹೇಳಿದೆ. ಆಮೇಲೆ ವನಭೋಜನ ಅಂತ ಬಂತು. ವನಭೋಜನ ಅಂತ ಸ್ಥೂಲವಾದ ಅರ್ಥ ನೋಡಿದೀವಿ. ವನಭೋಜನ ಅಂದ್ರೆ ವನ, ವನ ಅಂದ್ರೆ ನೀರು ಅಂತ ಅರ್ಥ ಇದೆ. ವನ ಅಂದ್ರೆ ಇಲ್ಲಿ ಕಾಂಟೆಕ್ಚುಲಿ ಗಿಡ ಮೂಲಿಕೆಗಳು, ಇಲ್ಲಿ ಅದು ಯಾವ್ದು ಟ್ರೀಸ್ ಅಂಡ್ ಅಲ್ಲಿ ಇರೋ ಜಾಗೆಯಲ್ಲಿ ಒಂದು ನದಿ ತೀರ ಇದೆ, ನದಿ ತೀರದಲ್ಲಿ ಇದು ಒಂದು ನಮ್ಮನೆಯವರಂತಿಲ್ಲ, ಎಲ್ಲರನ್ನು ಕರೆದು ಒಂದು ಎಲ್ಲರ ಜೊತೆಯಲ್ಲಿ ಮಾಡೋದು. ಬಿಕಾಸ್ ದೇವರು ಅನ್ನ ಸೃಷ್ಟಿ ಮಾಡೋದು, ಇದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಅನ್ನ 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 ಎಲ್ಲರಿಗೇನು ದೇವರು ಕೊಟ್ಟಿದ್ದಾನೆ, ಇದು ನನ್ನ ಅನ್ನ, ದಿಸ್ ಇಸ್ ಮೈ ಫುಡ್, ದಿಸ್ ಇಸ್ ಆ ಒಂದು ಓನರ್ಶಿಪ್. ಮಾತಾಡುವಾಗ ಐ ಕುಕ್ಡ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ, ನನ್ನದು ಅಂತ, ದಟ್ ಪೊಸೆಸಿವ್ನೆಸ್ ಓನರ್ಶಿಪ್ ಇದೆಲ್ಲ ಅದನ್ನ ಮಾಡಬಾರದು ಅಂತ ಹೇಳಿದ್ದಾರೆ. ಬಿಕಾಸ್ ಯುವರ್ ಪಾರ್ಟ್ ಇಸ್ ವೆರಿ ಲೆಸ್. ಸೊ ಆದ ಕಾರಣದಿಂದ ಈ ಭೋಜನ ಎಲ್ಲರ ಜೊತೆಲಿನೋ, ನಮ್ಮ ಊರ್ಲಿ ಇರೋರು ಎಲ್ಲರ ಜೊತೆಲಿನೋ ಈ ಭೋಜನವನ್ನ ಸ್ವೀಕಾರ ಮಾಡ್ತೀವಿ. ಮಾಡೋವಾಗ ದಿಸ್ ಇಸ್ ಸ್ಥೂಲವಾದ ಅರ್ಥ. ಒಳಗಿನ ಅರ್ಥ ಏನಿದೆ ಅಂದ್ರೆ, ಈ ವನಭೋಜನ ಅಂಬೋದಕ್ಕೆ ಏನರ್ಥ ಅಂದ್ರೆ, ನಾವು ಹಿಂದೆ ಹರಿತಾಂಸಾರದಲ್ಲಿ ವನರು ಹೆಚ್ಚಿನ ಅದೆಲ್ಲ ಬಂದಾಗ ನೋಡಿದ್ವಿ, ದಾಸರು ಆತರ ಒಂದು ಏನಾದ್ರು ಹಾಕ್ಬೇಕಂದ್ರೆ ಅದು ಉಪನಿಷತ್ ಸಾರವೇ ಇರಬೇಕು ಅಂತ, ಉಪನಿಷತ್ತಲ್ಲಿ ಹೇಳಿದ ರಹಸ್ಯವೇ ಇರಬೇಕು ಅಂತ. ಇಲ್ಲಿ ವನ ಭೋಜನ ಅಂತ ಹೇಳುವಾಗ ಏನಾಗುತ್ತೆ, ವನ ಭೋಜನ, ವನ ಅಂತ ಹೇಳೋದು ಇದು ಗುಹ್ಯವಾಗಿ ಒಂದು ಗುರು ಶಿಷ್ಯನಿಗೆ ಹೇಳ್ಕೊಟ್ಟದ್ದು. ಎಲ್ಲಿ ಅಂದ್ರೆ ತಳವಕಾರ ಉಪನಿಷತ್, ರುದ್ರದೇವರು ಹೋಗ್ತಾರಂತೆ ವೈಜಯಂತಿ ಅಂಬೋ ಒಂದು ಪಟ್ಟಣ. ವೈಜಯಂತಿ ಅಂದ್ರೆ ಈ ಬ್ರಹ್ಮದೇವರಿಗೆ ಮೂರು ಹೆಡ್ ಕ್ವಾರ್ಟರ್ಸ್ ಭೂಲೋಕದಲ್ಲಿ, ಆ ಒಂದು ಮೇರು ಪರ್ವತದಲ್ಲಿ ಅವರು ಒಂದು ಹೆಡ್ ಕ್ವಾರ್ಟರ್ಸ್ ಲೋಕ, ಇನ್ನೊಂದು ಅಂತರಿಕ್ಷದಲ್ಲಿ ಅವ್ರ ಆಫೀಸ್ ಸಿಮಿಲರ್ ಟು ಆಫೀಸ್ ಅಂತ ತಕೊಳ್ಳಿ, ಅದು ಬಂದು ವೈಜಯಂತ ಅಂತ ಹೇಳ್ತಾರೆ. ಅಲ್ಲಿ ಹೋಗ್ತಾರಂತೆ, ಹೋಗಿ ಕೇಳ್ತಾರಂತೆ, ಯಾರು ಸರ್ವ ಇಂದ್ರಿಯ ಪ್ರೇರಕ ಯಾರು ಅಂತ. ಸರ್ವ ಇಂದ್ರಿಯ ಪ್ರೇರಕ ಯಾರು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಕೇಳೋದು ವಿಶೇಷ ಜ್ಞಾನ ಪಡಿಲಕ್ಕೆ ಮತ್ತು ತಿಳಿದದನ್ನ ಧಾಡ್ಯ ಮಾಡ್ಕೊಳ್ಳಕ್ಕೆ, ಸ್ಥಿರ ಮಾಡ್ಕೊಳ್ಳಕ್ಕೆ. ಇನ್ನೊಂದು ನಮ್ಮ ಪರವಾಗಿ ನಮ್ಗೆಲ್ಲ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಕೇಳೋದು. ಕೇಳಿ ಆಮೇಲೆ ಹೇಳ್ತಾರೆ, ಈ ಭಗವಂತನ ಲಕ್ಷಣವನ್ನ ಹೇಳಂದ್ರೆ ಭಗವಂತನನ್ನ ಅನಂತ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾ ಬರ್ತಾರೋ ಅಂತ ಎಲ್ಲ ಹೇಳ್ತಾರೋ. ಹೇಳಿ ಕೊನೆಯಲ್ಲಿ ಆದೇಶ ಅಂತ ಬರುತ್ತೆ, ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರಂತೆ. ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರಂದ್ರೆ ಒಂದು ಸ್ಟೋರಿ ಮೂಲಕವಾಗಿ ಕೊಡ್ತಾರ. ಅಲ್ಲಿ ಆ ಕಥೆಯಲ್ಲಿ ಪಾರ್ವತಿ ದೇವಿ ಇಂದ್ರನಿಗೆ ಹೇಳಿದ್ದನ್ನ ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಆದೇಶ ಕೊಡುವಾಗ ಎರಡನ್ನ ಹೇಳ್ತಾರಂತ, ನೀನು ಬಂದು ದೇವರನ್ನ ಈ ದೇವರನ್ನ ಯಾರು ಉಪಾಸನೆ ಮಾಡ್ಬೇಕು ಅಂದ್ರೆ ಅಧಿದೇವ ಅಧ್ಯಾತ್ಮ ಅಂದ್ರೆ ನಮ್ಮ ಒಳಗೆ ಮತ್ತು ಈ ಒಂದು ದೇವತೆಗಳ ಒಳಗೆ ತಿಳ್ಕೋಬೇಕು ಅಂತ. ದೇವತೆ ಒಳಗೆ ಹೇಗೆ ತಿಳ್ಕೋಬೇಕು ಅಂದ್ರೆ ಎಲ್ಲೆಲ್ಲಿ ಪ್ರಕಾಶ ಇದೆಯೋ, ಎಲ್ಲೆಲ್ಲಿ ಪ್ರಕಾಶ ಚಂದಾಗಿ ಪ್ರಕಾಶ ಇರಬೇಕು. ಅದಕ್ಕೆ ಆ ಒಂದು ಪೌರ್ಣಮಿ ದಿವಸ ಸಮೀಪದಲ್ಲಿ ಮಾಡ್ತೀವಿ, ಚಂದಾಗಿರುವಂತ ಆ ಪ್ರಕಾಶದಲ್ಲಿ ಆ ಪ್ರಕಾಶ ಕೊಟ್ಟ ರೂಪವನ್ನ ಚಿಂತನೆ ಮಾಡೋ. ಅದು ಯಾವ್ದು ರೂಪ ಅಂದ್ರೆ ಪ್ರಕಾಶಕ್ಕೆ ಆಧಾರವಾಗಿದ್ದು ಪ್ರಕಾಶ ಕೊಡುವಂತ ಅಧಿದೈವ ರೂಪ ಬಂದು ಕಪಿಲಾಂಬು ರೂಪ. ಅದು ಕ್ಷೀರಸಾಗರದಲ್ಲಿ ಇದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದೇ ರೂಪ ನಿನ್ನ ಒಳಗೇನ ಇದೆ, ನಿನ್ನ ಒಳಗೆ ಅಧ್ಯಾತ್ಮ ಎಂಬ ರೂಪದಿಂದ ಇದೆ. ಅದು ಬೇರೆ ಯಾರು ಇಲ್ಲ, ನಿನ್ನ ಮನಸ್ಸನ್ನ ಪ್ರಚೋದನೆ ಮಾಡು, ನಿನ್ನ ಮನಸ್ಸನ್ನ ಪ್ರೇರಿಸಿ ವಿಷಯ ಕಡೆ ಕಳಿಸ್ತಾನ. ವಿಷಯವನ್ನ ನಾವು ತಿಳ್ಕೊಳ್ತೀವಿ, ಬಟ್ ಆ ವಿಷಯವನ್ನ ತಿಳಿಸುವಂತ ಭಗವಂತನ್ನ ಪೂರ್ತಿಯಾಗಿ ಯಾರಿಂದಲೂ ತಿಳ್ಕೊಳ್ಳೋಕ್ ಆಗೋದಿಲ್ಲ. ಅವನು ಯಾರ ಅಂತದ್ದವನು ಅಂದ್ರೆ ಅವನ ಹೆಸರು ಅನಿರುದ್ಧ. ಈ ಅನಿರುದ್ಧನನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ದಾಗೆ ಅವ್ರು ಹೇಳ್ತಾರೆ ಸದ್ವನಂ ಇತಿ ಉಪಾಸ್ಯ. ಸದ್ವನ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾರೆ. ಸದ್ವನಂ ಅಂದ್ರೆ ಏನು ಅಂದ್ರೆ ಸತ್ ಅಂದ್ರೆ ನೋಡಿದ್ದೀವಿ, ವ್ಯಾಪ್ತನಾದವನು, ಸರ್ವ ವ್ಯಾಪ್ತ ನಿರ್ಲಿಪ್ತ ಅಂತ ಉಪಾಸನೆ ಮಾಡು. ವನ ಅಂದ ಆದ ಕಾರಣದಿಂದ ಅವನು ವನನೀಯ, ಅವನು ಪೂಜನೀಯ ಭಜನೀಯ ಅಂತ ಹೇಳ್ತಾರೆ. ಆಗ ನೀನು ಉಪಾಸನೆ ಚಿಂತನೆ ಮಾಡು, ಯಾಕೆಂದ್ರೆ ಅವನು ಸ್ವತಂತ್ರ ಸರ್ವ ಮೂಲ, ಎಲ್ಲದಕ್ಕೇನು ಮೂಲನಾಗಿ ಆದಿ ಕಾರಣನಾಗಿದ್ದಾನೆ. ಅದಕ್ಕೆ ಧಾತ್ರಿ ಗಿಡದಲ್ಲಿ ಕೆಳಗಡೆ ತುಳಸಿಗೇನು ನಾವು ಕುಂಕುಮ ಏನಾರ ಸ್ವಚ್ಛ ಹಾಕುವಾಗ ಹಚ್ಚುವಾಗ ಕೆಳಗೆ ಹಾಕ್ತೀವಿ, ಕೆಳಗಿಂದ ಆ ಮೂಲದಲ್ಲಿ ಅದನ್ನ ಪೂಜೆ ಮಾಡ್ತೀವಿ. ಸೊ ಈ ಒಂದು ಅದಕ್ಕೆ ವನ ಅಂತ ಅದು ಗುಹ್ಯವಾಗಿ ಹೇಳಿದ್ದಾರೆ. ವನ ಭೋಜನ ಅವನೇ ಈ ಅನಿರುದ್ಧನೇ ಎಲ್ಲವನ್ನೂ ಸೃಷ್ಟಿ ಮಾಡಿ ಅವನಿಗೆ. ಅದಕ್ಕೆ ಇನ್ನೊಂದು ನೋಡಿದ್ರೆ ಅನಿರುದ್ಧ ಸೃಷ್ಟಿ ಮಾಡಿದ್ದಾಗೆ ಫಸ್ಟೇ ನಾವು ಇದನ್ನು ಹರಿಕಥಾಂಸಾರದಲ್ಲೇ ಬರುತ್ತೆ. ಅವನು ಹೆಂಗಸರಲ್ಲಿ ಧಾತ ಅಂಬೋ ರೂಪದಿಂದ ವಿಶೇಷ ಹೆಸರಂತ ಇದ್ದು ಆ ಗರ್ಭವನ್ನ ಧಾರಣೆ ಮಾಡ್ತಾನೆ ಅಂತ. ಸೊ ಧಾರಕ ರೂಪ ಆಗತ್ತೆ ಧಾತ ಅಂತಾನೆ ಅನಿರುದ್ಧನನ್ನು ಅಲ್ಲಿ ಕಾಂಟೆಕ್ಚುವಲಿ ಅಲ್ಲಿ ಕರೀತಾರೆ. ಆ ಧಾತ ಅಂಬೋ ರೂಪನೇ ಇಲ್ಲಿಯೂ ಬರುತ್ತೆ. ಸೊ ವನ ಭೋಜನ ಅಂದ್ರೆ ಅವನು ಭೋಜನ ಅಂದ್ರೆ ಅದು ನೋಡಿದ್ವಿ ಭೋಜ್ಯ ಭೋಕ್ತೃ ವಸ್ತುಗಳಲ್ಲಿ ಅವನು ಇದ್ದು ಮಾಡುವಂತ ಇದು ಅಂತ. ಸೊ ಇದನ್ನ ನಾವು ನೆನಪಿಟ್ಟುಕೊಂಡು ಅವನು ಸ್ವತಂತ್ರ ಸರ್ವ ಮೂಲ. ಸ್ವತಂತ್ರ ಅಂದ್ರೆ ಸ್ವತಂತ್ರ ಅಂದ್ರೆ ನೋಡಿದ್ವಿ ಇಲ್ಲಿ ಇನ್ನು ರಾಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸ್ವತಂತ್ರ ಅಂಬೋದಿಕ್ಕೆ ಅವ್ರು ಹೇಳ್ತಾರೆ ಸ್ವಪರ ನಿರ್ವಾಹಕ ಅಂತ ಒಂದೇ ಶಬ್ದದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ತನ್ನನ್ನ ತಾನೇ ನಿರ್ವಾಹ ಮಾಡ್ಕೊಳ್ತಾನೆ, ಇನ್ನೊಬ್ಬರನ್ನು ನಿರ್ವಾಹ ಮಾಡ್ತಾನೆ. ಸೊ ಈ ತರ ಎಲ್ಲಿನೂ ಇಲ್ಲ, ಭಗವಂತ ಒಬ್ಬನೇ ಅದು ಮಾಡಬಲ್ಲ. ಸೊ ಆ ಸ್ವತಂತ್ರ ಸರ್ವ ಎಲ್ಲದಕ್ಕೇನು ಅವನು ಮೂಲ ಅಂತ ಚಿಂತನೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಇಲ್ಲಿ ಇರುವಂತ ವಿಶೇಷ ದೇವರು ಯಾರು ಅಂದ್ರೆ ವಿಶೇಷ ದೇವರು ಬಂದು ಇಂದಿರಾ ದಾಮೋದರ. ಇಂದಿರಾ ದಾಮೋದರ ಅಂದ್ರೆ ನಾವು ಹೇಳಿದ್ವಿ ದಾಮೋದರ ಅಂಬೋದಕ್ಕೆ ಅನೇಕ ರೀತಿಯಿಂದ ಮೀನಿಂಗ್ ನೋಡಿದ್ವಿ. ಒಂದು ಅರ್ಥ ದಾಮ ಅಂದ್ರೆ ಎಲ್ಲ ಲೋಕಗಳು, ಈ ಮೂರು ಲೋಕ ನೀವು ಇರ್ತಿರಲ್ಲ ಅನಂತಾಸನ ಶ್ವೇತದ್ವೀಪ ವೈಕುಂಠ ಅಂತ ಮೂರು ಸ್ಟೆಪ್ಸ್. ಅದಕ್ಕೆ ಆ ದಾಮವನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ ಅಂದ್ರೆ ಇದು ಮಾತ್ರ ಇಲ್ಲ, ಈ 14 ಲೋಕಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನಂತ ಒಂದು. ಇನ್ನೊಂದು ಇಲ್ಲಿ ವಿಶೇಷವಾಗಿ ನಿವೃತ್ತ ಕರ್ಮ ಮಾಡಬೇಕು ಅದೆಲ್ಲ ಹೇಳ್ತಾ ಬಂದ್ರಲ್ಲ. ನಿವೃತ್ತ ಕರ್ಮ ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಟು ನಾಹಂ ಕರ್ತ ಹರಿಕರ್ತ ಹಾಗೆ ನಾವು ಮಾಡಬೇಕು ಅಂತ ಬಂತಲ್ಲ. ಅದು ಮಾಡೋವಾಗ ಅದು ಮಾಡೋರು ಯಾರು ಅಂದ್ರೆ ದಾಮ ಅಂದ್ರೆ ಇಂದ್ರಿಯ ದಮನಶೀಲರಾದವ್ರು, ಅಂದ್ರೆ ಇಂದ್ರಿಯ ನಿಗ್ರಹ ಉಳ್ಳವರು, ಅಂದ್ರೆ ದೇ ಥಾಟ್ ದೇ ಕೀಪ್ ದೇರ್ ಮೈಂಡ್ ಇನ್ ಅಟ್ಲೀಸ್ಟ್ ನಾವು ಪೂಜೆ ಮಾಡುವಾಗ ಆ ಭಗವಂತನಲ್ಲಿ ಮನಸ್ಸಿಟ್ಟು ಮಾಡಿದ್ರೆ ಯು ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಟು ಅದರ್ ಥಿಂಗ್ಸ್. ಮಾಡೋರು ದಾಮರಾಗ್ತಾರೆ. ಇನ್ನು ಲೈಸೆನ್ಸ್ ನಾವು ಹಾಕ್ತೀವಿ, ಬಟ್ ಮೂಲತಃ ದೇವತೆಗಳೇ ಆಗ್ತಾರೆ. ಆ ದಾಮದರ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾರೆ. ಉದರ ಅಂದ್ರೆ ಏನು? ಉದರ ಅಂದ್ರೆ ದೇವರಿಗೆ ಉದರ ಎಲ್ಲ ಒಂದು ಉದರ ಅಂತ ಹೇಳೋ ಮೂಲಕವಾಗ ಒಂದು ತಾಯಿ ಮಕ್ಕಳನ್ನ ಮಗುವನ್ನ ತನ್ನ ಉದರದಲ್ಲಿ ಧರಿಸಿದಾಳಂದ್ರೆ ಅಷ್ಟೊಂದು ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಸೊ ಅದನ್ನ ಚೆನ್ನಾಗಿ ಅವನ ರಕ್ಷಣೆ ಇಂಪು ಕೊಟ್ಟು ರಕ್ಷಣೆ ಮಾಡ್ತಾನ ಅಂಬೋದನ್ನ ಹೇಳ್ತಾ ಇದ್ದಾರೆ. ಸೊ ಹೀಗೆ ದಾಮೋದರ ಅಂಬೋದಕ್ಕೆ ಕೊಟ್ಟು ಅವರನ್ನ ರಮಿಸ್ತಾನೆ, ಉದರದಲ್ಲಿ ಇಟ್ಟುಕೊಂಡು ಅವನು ರಮಿಸ್ತಾ ಅವ್ರಿಗೆ ಎಲ್ಲ ಒಳ್ಳೇದು ಮಾಡ್ತಾನೆ, ಆನಂದವನ್ನ ಕೊಡ್ತಾನೆ ಅಂತ ಹೇಳ್ತಾರೆ. ದಾಮ ಅಂತ ಹೇಳುವಾಗ ದಾ ಅಂದ್ರೆ ಕೊಡ್ತಾನೆ, ಅಮ ಅಂದ್ರ ಮ ಅಮ ಅಂದ್ರ ಮಿ ಮಾ ಅಂದ್ರ ಮಿತಿ ಉಳ್ಳದು, ಅಮ ಅಂದ್ರ ಅಮಿತವಾದಂತ ಇಮ್ಮೆಸರಬಲ್ ಇಮ್ಮೆಸರಬಲ್ ಕೊಡ್ತಾನೆ ಯಾರಿಗೆ ಉತ್ಕೃಷ್ಟವಾದ ಭಗವಂತನ ಜ್ಞಾನವನ್ನ ನಮಗೆ ಕೊಡ್ತಾನೆ ಅಂತ ದಾಮೋದರ ಅಂತ. ಸೊ ಹೀಗೆ ದಾಮೋದರ ಅಂಬೋ ಶಬ್ದಕ್ಕೆ ಅನೇಕ ರೀತಿಯಿಂದ ಅರ್ಥ ಹೇಳ್ತಾರೆ. ಸೊ ಇವನಲ್ಲಿ ಇಂದಿರಾ ದಾಮೋದರ ಲಕ್ಷ್ಮೀ ರೂಪ ಇಂದಿರಾ ದಾಮೋದರನ ಇದನ್ನು ಇಟ್ಟು ಪೂಜೆ ಮಾಡಬೇಕು. ಅನದರ್ ವಿಶೇಷ ಇಲ್ಲಿ ಏನು ಅಂದ್ರೆ ಇಲ್ಲಿ ನಾರಾಯಣನ 21 ರೂಪಗಳನ್ನ ವಿಶೇಷವಾಗಿ ಸ್ಮರಣೆ ಮಾಡ್ತಾರೆ. ಆ ರೂಪಗಳು ಹೀಗಿದೆ, ಅದು ನೋಡಿ ಧಾತ್ರಿ ಶಾಂತಿ ಎಲ್ಲ ಲಕ್ಷ್ಮಿ ರೂಪಗಳು ಅಂದ್ರೆ ಲಕ್ಷ್ಮಿ ಒಳಗೆ ಅದೇ ರೂಪದಿಂದ ಅದೇ ಹೆಸರಿನಿಂದ ನಾರಾಯಣನೇ ಇದ್ದಾನೆ. ಸೊ ಧಾತ್ರಿ ಶಾಂತಿ ಕಾಂತಿ ಮಾಯಾ ಪ್ರಕೃತಿ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ರಮ ಕಮಲ ಇಂದಿರಾ ಲೋಕಮಾತ ಕಲ್ಯಾಣಿ ಮಂಗಳ ಸಾವಿತ್ರಿ ಜಗದ್ಧಾತ್ರಿ ಗಾಯತ್ರಿ ಸುಧೃತಿ ಅವ್ಯಕ್ತ ವಿಶ್ವರೂಪ ಶ್ರೀ ಆಮೇಲೆ ಅಬ್ಬಿತನೆಯ ಶ್ರೀ ಬೇರೆ ಅಬ್ಬಿತನೆಯ ಬೇರೆ ಸೆಪರೇಟ್. ಸೊ ಹೀಗೆ 21 ಹೆಸರಿನಿಂದ ಆ ಒಂದು ಲಕ್ಷ್ಮಿಯೊಳಗೆ ಇರುವಂತ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಮಾಡ್ತಾರೆ. ಮತ್ತು
ಇನ್ನೊಂದು ಇದಕ್ಕೆ ನೀವು ಪೂಜಾ ವಿಧಾನ ಎಲ್ಲ ಆಚಾರ್ಯ ಹೇಳ್ತಾರೆ. ಸೊ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ಟೆಲ್ ಅದು ಇದೆ. ಇದು ಅನದರ್ ಥಿಂಗ್ ಏನ್ ಹೇಳ್ಬೇಕು ಅಂದ್ಕೊಂಡೆ ಅಂದ್ರೆ ಇದೆಲ್ಲ ಎಲ್ಲಿಂದ ಬಂತು ಯಾವ್ದು ಯಾವ ಕಥೆಯಿಂದ ಬಂತ ಅಂದ್ರೆ ಇಲ್ಲ. ಇದಕ್ಕೆ ಪ್ರಮಾಣ ಎಲ್ಲಿದೆ ಅಂದ್ರೆ ಪ್ರಮಾಣ ಅಂದ್ರೆ ಹೇಗೆ ಮಾಡಬೇಕು ಇದರ ಪುಣ್ಯ ಏನು ಅಂಬೋ ಪ್ರಮಾಣಗಳು ಎಲ್ಲ ಇಲ್ಲಿ ಹೇಳಿದ್ದೆಲ್ಲ ಇಲ್ಲ. ಆ ಪ್ರಮಾಣಗಳು ಲೈಕ್ ಯಾವ ಯಾವ ಗಿಡಗಳು ಇರಬೇಕು, ಎಷ್ಟು ದೇವತೆ 21 ದೇವತೆಗಳು ಇರಬೇಕು, ಮತ್ತು ವನಭೋಜನ ಮಾಡಬೇಕು ಎಲ್ಲರ ಜೊತೆಯಲ್ಲಿನು ಮಾಡಬೇಕು, ಆ ಒಂದು ಧಾತ್ರಿ ಗಿಡ ಕೆಳಗಡೆ ಮಾಡಬೇಕು, ಅನಂತಾಸನ ಶ್ವೇತ ದೀಪ ವೈಕುಂಠ 3 ಸ್ಟೆಪ್ಸ್ ಇಟ್ಟು ಮಾಡಬೇಕು. ಈ ಡೀಟೇಲ್ಸ್ಗೆ ಪ್ರಮಾಣ ಬಂದು ಪಂಚರಾತ್ರ ಆಗಮದಲ್ಲಿ ಒಂದು ಸೆಕ್ಷನ್ ಭರತ್ವಾಜ ಸಂಹಿತ ಅಂತ ಇರುತ್ತೆ. ಅಲ್ಲಿ ಬಂದು ಹಂಸನಾಮಕ ಭಗವಂತ ಚತುರ್ಮುಖ ದೇವನಿಗೆ ಹೇಳಿದ್ದು ಅಂತ ಬರುತ್ತೆ. ಸೊ ಇಲ್ಲಿ ಅದಲೇ ಈ ಪೂಜೆ ವಿಧಾನಗಳು ಮತ್ತು ಪೂಜೆ ಸಂಕಲ್ಪಗಳು ಮತ್ತು ಈ ಒಂದು ಚಾತುರ್ಮಾಸದಲ್ಲಿ ಮಾಡಿದ್ದ ಲೋಪ ದೋಷಗಳು ಹೋಗಲಿಕ್ಕೆ ಪ್ರಾಯಶ್ಚಿತ್ತ ಇದೆಲ್ಲ ಹೇಳಿದ್ದಾರೆ. ದೋಸ್ ಥಿಂಗ್ಸ್ ಇಟ್ ಹ್ಯಾಸ್ ಬಿನ್ ಟೋಲ್ಡ್. ಉಳಿದ ಡೀಟೇಲ್ಸ್ ಎಲ್ಲ ಐ ಜಸ್ಟ್ ಗ್ಯಾದರ್ಡ್ ಫ್ರಮ್ ತಳವಕಾರ ಉಪನಿಷತ್ತು ಮತ್ತು ನಮ್ಮ ಹರಿಕ್ತಾಂಸಾರ ಇದೆ, ಹರಿಕ್ತಾಂಸಾರ ಮತ್ತು ಬೃಹದಾರಣ್ಯಕ ಉಪನಿಷತ್ತು ಅದು ನಾನು ಆಡ್ ಮಾಡಿದ್ದು. ಅದು
ಹೀಗೆ ಚಿಂತನೆ ಮಾಡಿ ನಾವು ಪೂಜೆ ಮಾಡಿದ್ರೆ ಅವರು ಎಲ್ಲ ಒಳ್ಳೇದು ಮಾಡ್ತಾನೆ, ನಮ್ಗೆ ಪಾಪ ಇದೆಲ್ಲ ಹೋಗತ್ತೆ, ನಮ್ಗೆ ಮೋರ್ ದನ್ ಎನಿಥಿಂಗ್ ಎಲ್ಸ್ ಆ ಸಾತ್ವಿಕ ಗುಣ ಬಂದು ಭಗವಂತನಲ್ಲಿ ಮನಸ್ಸಿಟ್ಟು ನಾವು ಭಗವಂತನಲ್ಲಿ ಮನಸ್ಸಿಟ್ಟು ಮಾಡಬೇಕಂದ್ರೆ ಅವನೇ ಆ ಮನಸ್ಸನ್ನ ಕೊಡಬೇಕು. ಸೊ ದೇವರನ್ನ ಪ್ರಾರ್ಥನೆ ಮಾಡಿ ಈ ಕಾರ್ಯವನ್ನು ಮಾಡಿದ್ರೆ ಈ ಟೈಮಲ್ಲಿನ ಈ ಒಂದು ದಕ್ಷಿಣಾಯನ ಕಾಲದಲ್ಲಿನು ನಮಗೆ ಒಂದು ನಿವೃತ್ತ ಕರ್ಮ ಆಗತ್ತೆ. ನಾವು ಮಾಡುವಂಥ ಕರ್ಮಗಳು ಎಲ್ಲ ಒಳ್ಳೇದಾಗುತ್ತೆ, ಕರ್ಮ ಮೂಲಕವಾಗಿ ನಮಗೆ ಜ್ಞಾನ ಸಿಕ್ಕಿ ಜ್ಞಾನ ಮೂಲಕವಾಗಿ ನಮಗೆ ದೇವರ ದರ್ಶನ ಸಿಕ್ಕುತ್ತೆ ಹೇಳುವುದರಲ್ಲಿ ಇಲ್ಲಿ ಸಮಾಪ್ತಿ ಮಾಡ್ತಾ ಇದ್ದೀನಿ. ಕೃಷ್ಣ ಅರ್ಪಣ
ಹವನ ಹೋಮ ಹವನ ಹೋಮ ಅಂದ ಅಂಬೋದು ಹೇಳೋದು ಬಂದು ಹೂ ಅಂಬೋ ಧಾತುವಿಂದ ಬಂದದ್ದು. ಹೂ ಅಂದ್ರೆ ಹೂಯತೆ, ಹೂಯತೆ ಅಂದ್ರೆ ಕೊಡೋದು, ಹೂ ದಾನೆ ಅಂತ ಕೊಡೋದು ಅಂತ ಅಂದ್ರೆ ವೆನ್ ಯು ಡೂ ಸಮಥಿಂಗ್ ಇದು ಬಂದು ಏನ್ ಮಾಡ್ತೀವಿ ನಮ್ಮದು ಇನ್ನೊಬ್ಬರಿಗೆ ಕೊಡೋದು ಅಂದ್ರೆ ಇಲ್ಲಿ ಯಾರಿಗೆ ಕೊಡೋದು ಅಂದ್ರೆ ಇದು ದೇವತೆಗಳದು ಇದು ದೇವರದು ಅಂತ ತಿಳ್ಕೊಂಡು ಮಾಡೋದು ಅದಕ್ಕೆ ಹೋಮ ಅಂತ ಹೇಳ್ತೀವಿ. ಜನರಲಿ ಒಂದು ಸಾತ್ವಿಕ ಹೋಮದಲ್ಲಿ ಯು ಡೋಂಟ್ ರಿಯಲಿ ಆಸ್ಕ್ ಇದನ್ನ ಮನಸ್ ಇದು ಸರಿಯಾಗಲಿ ಅದು ಸರಿಯಾಗಲಿ ಅಂತ ಇಟ್ಟುಕೊಂಡು ಜನರಲಿ ಮಾಡೋದಲ್ಲ, ಪೂರ್ತಿ ತೀರ ಸಾತ್ವಿಕ ಅದಾಗೋದಿಲ್ಲ ಹೋಮ. ಸ್ಟಿಲ್ ನಾವು ಮಾಡ್ತೀವಿ ಮನೆಯಲ್ಲಿ ಮದುವೆ ಆಗ್ಲಂಗಿದ್ರೆ ಮದುವೆ ಆಗ್ಬೇಕು ಅಂಬೋದು ಇಚ್ಛೆ ಇರುತ್ತೆ ಮಾಡ್ತೀವಿ, ದೇವ್ರ ಅದಕ್ಕೆ ತಕ್ಕಂಕ ಒಂದು ಮದುವೆ ಒಳ್ಳೆ ಮದುವೆನೋ ಏನೋ ಏನೋ ಆಗತ್ತೆ ಅಷ್ಟೇ, ಲೌಕಿಕ ಫಲ ಸಿಕ್ಕೇ ಸಿಕ್ಕತ್ತೆ. ತೀರ ಸಾತ್ವಿಕ ಹೋಮ ಅಂಬೋದು ಅದು ನಿವೃತ್ತಿ ಕರ್ಮ ಆಗ್ಬಿಡುತ್ತೆ. ನಿವೃತ್ತಿ ಕರ್ಮ ಆಗ್ಬೇಕಂದ್ರೆ ನೀವು ಯಾವ್ದು ಕೇಳಬಾರದು, ಕೇಳಬಾರ್ದು ಅಂದ್ರೆ ಅವ್ನು ದೇವ್ರು ಕೊಡಲ್ಲ ಅಂತೆಲ್ಲ, ಇನ್ನೂ ಜಾಸ್ತಿಯೇ ಕೊಡ್ತಾನ. ಯಜ್ಞ ಅಂತ ಹೇಳುವಾಗ ಯಜ್ಞ ಅಂಬೋದು ದೇವರ ಪೂಜೆ ಅಷ್ಟೇ, ಜನರಲ್ ಟರ್ಮ್. ಅದಕ್ಕೆ ಜ್ಞಾನ ಯಜ್ಞ ಅಂತ ಹೇಳ್ತೀವಿ, ಜ್ಞಾನ ಸಂಗಮ ಜ್ಞಾನ ಯಜ್ಞ ಮಾಡ್ತಾರ ಅಂತ ಹೇಳಿದ್ರ ಅದಕ್ಕೆ ದೇ ಡೋಂಟ್ ಹ್ಯಾವ್ ದಟ್ ಆಚಾರು ಅದ್ವರಿಯು ಹೋತ ಇದೆಲ್ಲ ಯಾರು ಇರಲ್ಲ, ಅದು ಜ್ಞಾನ ಯಜ್ಞ. ಸೊ ಯಜ್ಞ ಅಂಬೋದು ಇಟ್ಸ್ ಅ ಬ್ರಾಡ್ ಕಾನ್ಸೆಪ್ಟ್. ಯಜ್ಞದಲ್ಲಿ ಅನ್ನದಾನ ಮಾಡೋದು ಒಂದು ಯಜ್ಞ, ಗೀತೆಯಲ್ಲಿ ಹೇಳ್ತಾರಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಯಜ್ಞ, ಶಾಸ್ತ್ರ ಶ್ರವಣ ಮಾಡೋವಾಗ ಆ ಒಂದು ಚಿಂತೆ ನಾವು ನೋಡಿದೀವಿಲ್ಲ, ವಿಭೂತಿ ಸಂಧಿಯಲ್ಲಿ ಇಲ್ಲ ಯಜ್ಞಗಳು ಎಷ್ಟೋ ಯಜ್ಞಗಳು ಹೇಳ್ತಾ ಬರ್ತಾರಲ್ಲ.
ಹೌದು, ಭೋಜನ ಹೇಳಿದಾರಲ್ಲ ಅದೇ ಒಂದು ದೊಡ್ಡ ಮಹಾಯಜ್ಞ ಸುಯಜ್ಞ ಅಂತ ಹೇಳ್ತಾರಲ್ಲ
ಇದೆಲ್ಲ. ಯಜ್ಞ ಅಂಬೋದು ದೇವರ ಪೂಜೆ ಅಂಬೋ ಕ್ಯಾಟಗರಿಲಿ ಬರುತ್ತೆ. ಪೂಜೆ ನೀವು ಯಾಕೆ ಬೇಕಾರ ಮಾಡ್ಬೋದು, ದೇವರ ಪೂಜೆ ಬಂದು ನೀವು ಆ ಶ್ರವಣದಿಂದ ಪೂಜೆ, ಆದ್ರೆ ನಿಮ್ಗೆ ಶ್ರವಣ ಮಾಡಕ್ ಬರಲ್ಲ ಒಂದು ಮಾಡ್ಲಕ್ಕಿಲ್ಲ, ಯು ಜಸ್ಟ್ ಸ್ಪಾನ್ಸರ್ ಇಟ್, ಯು ಮೇಕ್ ಅದರ್ಸ್ ಲಿಸನ್. ಅದು ಒಂದು ಏನು ಇಲ್ಲ, ದುಡ್ಡು ಮಾತ್ರ ದೇವರು ಕೊಟ್ಟಿದ್ದಾನೆ ಅದನ್ನ ಕೊಡಿ, ದ್ರವ್ಯ ಯಜ್ಞ ಆಗತ್ತ. ಸೊ ಯಜ್ಞ ಅಂಬೋದು ಭಗವಂತನಲ್ಲಿ ಮನಸ್ಸಿಟ್ಟು ಮಾಡುವಂತ ಎನಿ ಆಕ್ಟ್ ಯಜ್ಞ ಆಗತ್ತೆ. ವೆರಸ್ ಯಾಗ ಅಂತ ಬರೋವಾಗ ದೇ ಆರ್ ಡಿಫ್ರೆಂಟ್, ಯಾಗ ಅಂತ ಬರೋವಾಗ ದಟ್ ಈಸ್ ಡಿಫ್ರೆಂಟ್. ಯಾಗ ಅಂದ್ರೆ ಬೇಸಿಕಲಿ ಯಾಗ ಅಂತ ಹೇಳೋದು ಕ್ರತು ಅಂತ ಹೇಳ್ತಾರೆ. ಕ್ರತು ಅಂತ ಹೇಳುವಾಗ ಆ ಸೋಮಯಾಗ ಮುಂತಾದ ಸೋಮರಸವನ್ನ ಹಿಂಡಿ ಮಾಡುವಂತದ್ದು ಯಾಗ ಬರುತ್ತೆ. ಹೇಳುವಾಗ ಜನರಲಿ ವಿ ಟೇಕ್ ಕೃಷ್ಣಂದ ಯಶೋದ ಬಂದು ಅವನಿಗೆ ದಾಮೋದರ ಎಂಬ ಹೆಸರು ಯಾವತ್ತೂ ಇದೆ, ಬಟ್ ಇಲ್ಲಿ ಬಂದು ದಾಮವನ್ನ ಉದರದಲ್ಲಿ ಹಾಕಿದ್ದಾಳೆ. ಕಟ್ಟುಬವರ ಭವ ಕಟ್ಟು ಬಿಡಿಸುವನು ಅಂತ ಹೇಳ್ತಾರಲ್ಲ, ಸೊ ಕೃಷ್ಣನನ್ನೇ ಉಪಾಸನೆ ಮಾಡ್ತೀವಿ. ಸಸ್ ಕೃಷ್ಣ ಇಸ್ ಯಾವತ್ತು ಹೇಳಿದ್ದಾರೆ ಇದನ್ನ ಹೇಗೆ ಚಿಂತನೆ ಮಾಡಬೇಕು, ಶಂಖ ಗದ ಚಕ್ರ ಪದ್ಮ ಅವನ ಕಾಂತಿ ಹೇಗಿರುತ್ತೆ ಅಂದ್ರೆ ಅವನ ಪ್ರಕಾಶ ಆ ಪ್ರಭಾವಳಿ ಅಂತ ಹೇಳ್ತಾರಲ್ಲ ಪ್ರಕಾಶ ಹೇಗಿರತ್ತೆ ಅಂದ್ರೆ ಬಂದೂಕ ಪುಷ್ಪ ಚವಿ ಅಂದ್ರೆ ಲಿಟಲ್ ರೆಡ್ ರೆಡ್ ಬಂದೂಕ ಪುಷ್ಪ ಅಂದ್ರೆ ಅದು ರೆಡ್ ಕಲರ್ ಇರತ್ತಂತ, ಆ ರೆಡ್ ಕಲರ್ಲಿ ಇರುವಂತ ಕಾಂತಿ ಹೇಗಿರುತ್ತೋ ಆ ಕಾಂತಿ ಇವನಲ್ಲಿ ಇರತ್ತಂತ.